好。啊，ಅಗ್ನಿಮುಗ್ಧೋ ಹವೈ ಧೂಮತ ಅಂತ ಅದಲ್ಲಾಗಿತ್ತಲ್ಲ, ಎಷ್ಟು ಅದೇ ಅಗ್ನಿಮುಗ್ಧೋ ಹವೈ ಧೂಮತ ಅಂತ ಸ್ವಂಲೋಕಂ ಪ್ರತ್ಯಭಿಜಾನ ನ ಪ್ರತ್ಯಭಿಜಾನಾತಿ ಮಾವಃ ಪದವ್ಯಃ ವಿತರಸ್ಮದಾಶ್ರಿತಾಃ ಯಾಯಜ್ಞಶಾಲಾಸನ ಧೂಮವರ್ತ್ಮನಾಂ ಇತ್ಯಾದಿ ತು ಕಾಮ್ಯಕರ್ಮ ವಿಷಯಮಿತಿ ಭಾವಃ. ಏತು ಅನ್ಯಥಾ ವದಂತಿ ತೇ ಬಾಲಾಃ, ಎಲ್ಲಿ ಅಗ್ನಿಮುಗ್ಧರು ಧೂಮತಾಂತರು ಇತ್ಯಾದಿಯಾಗಿ ಯಜ್ಞಯಾಗಾದಿಗಳನ್ನು ನಿಂದನೆ ಮಾಡೋದಕ್ಕೆ ಕಾಣುತ್ತೋ ಅದೆಲ್ಲ ಕಾಮ್ಯಕರ್ಮ ವಿಷಯಂ ಇತಿ ಭಾವಃ. ಅದಕ್ಕೆ ಅರ್ಥ, ನಾನು ಶ್ರುತಿ ಪುರಾಣಾಭ್ಯಾಮೇವ ಕರ್ಮಣೋ ದಾನ ವಿರೋಧಿತ್ವ ಮುಚ್ಚತೆ ಇತ್ಯುಕ್ತಂ ಅಥ ಕಥಮೇವ ಅಭಿಧೀಯತೆ. ಶ್ರುತಿ ಪುರಾಣಾಭ್ಯಾಮೇವ ಕರ್ಮಣಃ ಜ್ಞಾನ ವಿರೋಧಿತ್ವ ಮುಚ್ಚತೆ. ಶ್ರುತಿ ಮತ್ತು ಪುರಾಣಗಳಿಂದ ಕರ್ಮಕ್ಕೆ ಕರ್ಮವು ಜ್ಞಾನಕ್ಕೆ ವಿರೋಧಿ ಅಂತ ಹೇಳ್ತಾ ಇದ್ದಾರೆ. ಕೆಲಸಕ್ಕೆ ಸೇರ್ಕೊಬೇಡಬಹುದು ಅಂತಾರಲ್ಲ, ಹಾಗೆ ಕೆಲಸ ಸೇರಿಕೊಂಡ್ರೆ ಏನಾಗುತ್ತೆ, ಓದೋ ನಿಂತು ಹೋಗ್ಬಿಡುತ್ತೆ. ನೋಡೋದಕ್ಕೆ ಹಾಗೆ ಅನಿಸುತ್ತೆ, ಕೆಲಸ ಓದಿ ನಿಂತು ಹೋಗುತ್ತಲ್ಲ, ಕರ್ಮ ಮಾಡ್ತಾ ಕೂತ್ರೆ ಜ್ಞಾನ ನಿಂತು ಹೋಗ್ಬಿಡುತ್ತೆ ಅಂತ ಶ್ರುತಿ ಹೇಳ್ತಾ ಇದೆ. ಪುರಾಣ ಹೇಳ್ತಾ ಇದೆ, ಶ್ರುತಿ ಮುಂಡಕೋಪನಿಷತ್ತು ಪುರಾಣ ಭಾಗವತ ಪುರಾಣ ಮೇಲೆ ಕೋಟ್ ಮಾಡಿದರು. ಅಂದಮೇಲೆ ಕರ್ಮ ಬಿಡಬೇಕು ಎಂಬ ಅರ್ಥನೇ ಸರಿ ಹೋಗುತ್ತಲ್ಲ ಅಂತ ಪ್ರಶ್ನೆ ಬಂದರೆ ಹೇಳ್ತಾರೆ, ಅದು ಕಾಮ್ಯಕರ್ಮಕ್ಕೆ ಹೇಳಿದ ಮಾತೇ ಹೊರತು ನಿಷ್ಕಾಮ ಕರ್ಮಕ್ಕೆ ಹೇಳಿದ ಮಾತಲ್ಲ. ಅತಃ ಕಥಂ ಕಥಂ ಏವಂ ಅಭಿಧೀಯತೆ ಇತ್ಯತಃ ಅಗ್ನಿ ಅಗ್ನಿ ಅಗ್ನ್ಯುಪಲಕ್ಷಿತೆ ಕರ್ಮಣಿ. ಇಲ್ಲಿ ಅಗ್ನಿ ಅಂತ ಹೇಳಿ ಪದಕ್ಕೆ ಒಟ್ಟರ್ಥ ಏನು ಅಂದರೆ, ಯಾವುದೇ ಕಾಮ್ಯಕರ್ಮ ಮಾಡಿದರೂ ಕೂಡ ಅದು ಜ್ಞಾನಕ್ಕೆ ವಿರೋಧಿ ಅಂತ ಅರ್ಥ. ಶ್ರೇಯಸ್ಕರಮಿತಿ ಭಾವಃ, ಮುಗ್ಧ ಅಗ್ನಿಮುಗ್ಧ ಅಗ್ನಿಯಲ್ಲಿ ಮೋಹಗೊಂಡವನು ಅಂತ ಅರ್ಥ. ಧೂಮತಾಂತಃ ಹೋಮಧೂಮೇನ ತಾಂತಃ ಗ್ಲಾನಃ ಅಂದರೆ ಜ್ಞಾನಿಗೊಳಗಾದವನು. ಧೂಮತ ಧೂಮ ಇವತ್ತು ಹಾಗೆ ಆಗಿರೋದು, ಪವಮಾನ ಮಾಡಿದ್ರೆ ಪವಮಾನ ಅಂದ್ರೆ ಏನು ಗೊತ್ತಿರೋದಿಲ್ಲ, ಸಂಧ್ಯಾಂದ ಕೂಡ ಮಾಡಿಕೊಡ್ತಾರೆ, ಬರೀ ಹೊಗೆ ಬರೋದ್ರಿಂದ ಧೂಮತ ಅಂತಾರೆ ಆಗೋದು. ಧೂಮತ ಧೂಮಾದಿತ್ವಮೇವ ಅಂತಹ ಪರಿವಸಾನ ಪರಿಗೂ ಹೊಗೆ ಬಿಡಿಸ್ಕೊಂಡಿದ್ದ ಅಷ್ಟೇ ಲಾಭ ಹೊರತು ಇನ್ನೇನೂ ಇಲ್ಲ. ಸ್ವಂ ಲೋಕಂ ಎಡ್ ದುಡ್ಡು ಖರ್ಚಾಗಿತ್ತು ಅಂದರೆ ಅಷ್ಟೇ ಕೆಲಸ, ಕೆಲಸ ಆಗಲಿಲ್ಲ ಅಂತಾರಲ್ಲ ಹಾಗೆ, ಸೊ ಹೊಗೆ ಬಂದಿದ್ದೆ ಹೊರತು ಇನ್ನೇನು ಉಪಯೋಗ ಬರಲಿಲ್ಲ. ಸ್ವಂ ಲೋಕಂ ಸ್ವೀಯಮಾಶ್ರಯಂ ಪರಮಾತ್ಮಾನಂ. ಸ್ವಂ ಲೋಕಂ ತಮಗೆ ಜ್ಞಾನ ಕೊಡ್ತಕ್ಕಂಥ ಪರಮಾತ್ಮನನ್ನು ತಿಳಿದೆ ಹೋದರೆ ವೇಸ್ಟ್ ಅದು. ಸ್ವಂ ಲೋಕಂ ಸ್ವರೂಪಭೂತವಾದ ಸುಖ ವೈಕುಂಠ ಲೋಕ ಪಡೆದೇ ಹೋದರೆ ಇದೆಲ್ಲ ವ್ಯರ್ಥ. ಯಜ್ಞಶಾಲಾಸನೇನ ಯಠತೇನ ಮುಖ್ಯ ಕೆಲಸ ಆಗದೆ ಹೋಗಿಬಿಟ್ರೆ ಅದನ್ನು ಕೆಲಸ ಅಲ್ಲ ಅಂತ ಕರೀತಾರೆ. ಫಸ್ಟ್ ರ್ಯಾಂಕ್ ಬಂತು ಎಲ್ಲಿ ಕೆಲಸ ಸಿಗಲೇ ಇಲ್ಲ, ಎಷ್ಟೊತ್ತು ನೋಡ್ತಿರ್ತಾರಲ್ಲ, ಸುಟ್ಟಾಕ್ಬಿಡ್ತಾನೆ ರ್ಯಾಂಕ್ ಪೇಪರ್ನ, ಯಾಕೆ ತೊಗೊಂಡು ಏನು ಮಾಡಬೇಕಿದೆ ಅಂತೇಳಿ. ಯಾರೋ ಇವನಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿತ್ತು, ಅದು ಭಾಳ ಫೇಮಸ್ ಅವ್ರಂತ ಇವರು ಶಹನಾಯಿ ವಾದಕ. ಆಗ ಆತನ ಯಾರೋ ಇಂಟರ್ವ್ಯೂ ಮಾಡೋಕ್ಕೆ ಹೋದರೆ ಇದು ತೊಗೊಂಡು ಏನು ಮಾಡಲಿ, ಹೊಟ್ಟೆ ಗತ್ತಿಲ್ಲದೆ ಒದ್ದಾಡ್ತಿದ್ದೀರಿ, ಪ್ರಶಸ್ತಿ ತೊಗೊಂಡು ಏನು ಮಾಡಲಿ ಅಂತೇಳಿ ಅದು ಅದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಥರ ಏನರ್ಥ, ಮುಖ್ಯವಾದ ಗುರಿ ವೈಕುಂಠ ಲೋಕಕ್ಕೆ ಹೋದೆ ಹೋದರೆ ಇವೆಲ್ಲ ಏನು, ಎಲ್ಲ ವ್ಯರ್ಥದ ಕೆಲಸ. ಆದ್ದರಿಂದ ಅದಕ್ಕೆ ಸಾಧಕವಾಗೋದೆಲ್ಲ ಏನು, ನಿಷ್ಕಾಮಕರ್ಮ, ಮುಂದೆ ಜ್ಞಾನ, ಆಮೇಲೆ ಮೋಕ್ಷ. ಸಕಾಮಕರ್ಮ ಮಾಡಿದರೆ ನಾವು ವಾಪಸ್ ಬರ್ತಿದ್ದೆ ಅರ್ಥ, ಮುಂದಕ್ಕೆ ಹೋದ್ರು ಏನಾಗ್ತೇವೆ ನಾವೀಗ, ವಾಪಸ್ ಬರೋದ್ರಿಂದ ಎಂದೂ ಕೆಲಸ ಆಗೋದಿಲ್ಲ. ಸ್ಥಿತಾಹ ಎಪ್ಪದ ಏನ ಸ್ವಂ ಲೋಕ ಬಿಡಿಸ್ಬಿಟ್ಟಂತ ಸ್ವಂ ಲೋಕ ಮೇಲಿದೆ ನೋಡಿ ಉಪನಿಷತ್ತು, ಸ್ವಂ ಲೋಕಂನ ಪ್ರತಿಭೇಜಾನಾತಿ ಅಂತಿದೆ, ಹಾಗೆ ಇರಬೇಕು. ಸ್ವಂಲ ಒಟ್ಟರ್ಥ ಸ್ವಲೋಕ ಅಂತ ಅರ್ಥ. ಸ್ವಾಲ ಅಂದರೆ ಸ್ವರೂಪಭೂತವಾದ, ಲೋಕ ಅಂದರೆ ಆನಂದ, ಲುಕ್ ಪ್ರಕಾಶೆ, ಸ್ವರೂಪಭೂತ ಆನಂದವನ್ನು ಪಡೆಯೋದಿಲ್ಲ ಅಂದರೆ ಆನಂದ ಕೂಡ ಪರಮಾತ್ಮನನ್ನು ತಿಳಿಯೋದಿಲ್ಲ, ವೈಕುಂಠಕ್ಕೆ ಹೋಗೋದಿಲ್ಲ. ಸ್ವೀಯಂ ಆಶ್ರಯಂ ಪರಮಾತ್ಮ, ಲೋಕ ಶಬ್ದಕ್ಕೆ ಅನೇಕ ಅರ್ಥ, ಆಶ್ರಯ ಅಂತ ಒಂದರ್ಥ ಅದನ್ನು ಹೇಳಿದರು. ಯಜ್ಞಶಾಲಾಸನೇನ ಭೂವೋಪರಕ್ಷಿತ ಭಾರ್ಗವತಾಂ ವಹ ಪದವ್ಯಃ ಅಸ್ಮದಾಶ್ರಿತಾ ನೈವ ಇತ್ಯರ್ಥ. ಪ್ರಾಚೀನ ಪರಿಹಿರಾಜನ ಕಥೆಯಲ್ಲಿ ಅದೇ ಬಂತು, ಕೇಳಿದ್ರಲ್ಲ ರಾಜರು ಬಂದರು, ಏನಿಗೆಲ್ಲ ಮಾಡ್ತಿದ್ದಿ, ಎಷ್ಟು ಯಜ್ಞ ಮಾಡ್ತಿದ್ದಿ, ಏನಕ್ಕೆ ಓ ಭಾರಿ ಖುಷಿಯಾಗಿ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿ ತಪ್ಪು ತಿಳ್ಕೊಂಡಿದ್ದೆ, ನೀನು ಏನು ಯಜ್ಞದಲ್ಲಿ ಬಲಿಪೋಷ ಕೊಟ್ಟಿದ್ದೆ ಅಶ್ವೇಧಾದಿಗಳನ್ನು ಮಾಡಿದ್ದೀಯಲ್ಲ ಅವೆಲ್ಲ ಕಾಯ್ತಾ ಕೂತೀವಿ, ನೀನು ಬರಲಿ, ನೀನು ಕೊಂದು ತಿಂದು ತಿಂದು ಮಾಡಬೇಕು ಅಂತ ಹೇಳಿಬಿಟ್ಟು. ಆಗ ಗಾಬರಿ ಆಯ್ತು ಆತನಿಗೆ. ಆಗ ಏನು ಮಾಡಲಿ ಅಂದರೆ ಪುರಂಜನ ಉಪಾಖ್ಯಾನ ಹೇಳ್ತಾರೆ. ಪುರಂಜನ ಉಪಾಖ್ಯಾನ ಏನು ಹೇಳುತ್ತೆ, ಅದು ನಾನು ದೇವರನ್ನು ಅವಿಜ್ಞಾತವನ್ನು ಮರೆತು ಹೋಗಿದ್ದ ಪುರಂಜನ, ಎಲ್ಲ ಮಾಡಿ ಫಜೀತಿ ಪಟ್ಟುಕೊಂಡ, ಅವಿಜ್ಞಾತ ಸಹಸ್ರಾಂಶವು ದೇವರ ಹೆಸರದು, ಯಾವಾಗ ದೇವರನ್ನು ತಿಳ್ಕೊಂಡ ಮತ್ತೆ ಉದ್ಧಾರ ಆದ, ಆ ಕೆಲಸ ಮಾಡು ಅಂತ ಹೇಳಿದಾಗ ಅದು ಉದ್ಧಾರ ಆಗ್ತಾನೆ. ಇವೆಲ್ಲ ಈ ಗುಂಪಿನ ಮಾತುಗಳು, ಎಲ್ಲೆಲ್ಲಿ ಕರ್ಮವನ್ನು ನಿಂದೆ ಮಾಡಿರ್ತಾರೋ ಅದು ಕರ್ಮ ನಿಂದನೆ ಎಲ್ಲ, ಕಾಮ ನಿಂದನೆ ಅಂತ ಅರ್ಥ. ಸಕಾಮ ಕರ್ಮಗಳೆಲ್ಲ ಬಂಧಕ. ನಾನು ಜಾಸ್ತಿ ಅಲ್ಲ, ಜ್ಞಾನ ಇಲ್ಲದೆ ಮಾಡಿದೆ ಅದು ಪದ್ಧತಿ ಆಯ್ತು. ಗೊತ್ತಾ, ತಿಳುವಳಿಕೆ ಇಲ್ಲದೆ ಮಾಡಿದ್ರೆ ಹಾಗಾಯ್ತು. ತಿಳುವಳಿಕೆ ಆಪರೇಷನ್ ಮಾಡಿದ್ರೆ ಏನಂತಾರೆ? ಹಾರ್ಟ್ ಆಪರೇಷನ್ ಕೇಳಿ ಮುಂದೆ ಗೊತ್ತಿಲ್ಲ, ಸ್ವಲ್ಪ ಓಪನ್ ಮಾಡಿಬಿಟ್ಟೇನೆ, ಏನ್ ಮಾಡ್ಬೇಕಾಗುತ್ತೆ? ಎಷ್ಟು ಪದ್ಧತಿ ಆಗೋದಿಲ್ಲ, ಕ್ರಿಮಿನಲ್ ಕೇಸ್ ಆಗ್ತಾರೆ ಅದ್ರ ಮೇಲೆ. ಯಾರು ಮಾಡ್ಬೇಕದನ್ನ? ಮತ್ತೆ ಕಾಂಪ್ಲಿಕೇಶನ್ಸ್ ಬರುತ್ತೆ ಎಷ್ಟೋ ಸಲ. ಆ ರೆಮಿಡಿ ಗೊತ್ತಿರ್ಬೇಕು ಅವನಿಗೆ, ಅರ್ಥ ಆಯ್ತಾ? ರೆಮಿಡಿ ಗೊತ್ತಿಲ್ಲದೆ ಹೋದ್ರೆ ಓಪನ್ ಪದ್ಧತಿ ಆಗಿರ್ತಾಗ, ಅರ್ಥ ಆಯ್ತಾ? ಈಗ ಆಪರೇಷನ್ ಅಂತ ಹೇಳಿದ್ರೆ ಹೋಲ್ ಪ್ರೋಸೆಸ್ ಅದು, ಯಜ್ಞ ಒಂದು ಹೋಲ್ ಪ್ರೋಸೆಸ್ ಅದು. ಮತ್ತೆ ಅದ್ರಲ್ಲಿ ಚೂರು ಗೊತ್ತಿಲ್ಲದವ್ರು ಏನಾಗುತ್ತದ? ಇದು ಹಿಂಸೆ ಆಗುತ್ತಾಗ, ಶಸ್ತ್ರಚಿಕಿತ್ಸೆ ಅದು ಮರ್ಡರ್ ಆಗಿಬಿಡುತ್ತೆ ಅಷ್ಟೇ. ಅಲ್ಲಿ ಎಕ್ಸ್ಪರ್ಟ್ ಡಾಕ್ಟ್ರೇ ಹಾಕಿ ಕೆಲಸ ಮಾಡಬೇಕು, ಹಾಗೆ ಎಕ್ಸ್ಪರ್ಟ್ ಪುರೋಹಿತನಾಗಬೇಕು, ಎಕ್ಸ್ಪರ್ಟ್ ಯಜಮಾನನಾಗಬೇಕು. ಅವಾಗ ಏನಾಗುತ್ತೆ? ಒಳ್ಳೆ ಫಲ ಸಿಗುತ್ತೆ. ಇಲ್ಲದೆ ಹೋದರೆ ಬರೀ ಅದು ದುಷ್ಫಲದಲ್ಲಿ ಪರಿಣಾಮ ಆಗುತ್ತೆ ಅಂತೇಳಿ. ಒಳ್ಳೆ ಫಲ ಸಿಗೋದಿಲ್ಲ, ಹಾಳಾಗೋಗ್ಲಿ, ದುಷ್ಫಲ ಆಗುತ್ತೆ, ಕೊನೆಗೆ ಅನರ್ಥಕ್ಕೆ ಕಾರಣ ಆಗುತ್ತೆ. ಅವೆಲ್ಲ ಪ್ರಾಣಿಗಳು ನಿನ್ನನ್ನು ಕೊಂದು ತಿನ್ನಬೇಕು ಅಂತ ಕಾಯ್ತಾ ಇವೆ ಅಂತ ತೋರಿಸಿದಾಗ, ಆಗ ತೋರಿಸ್ತಾರೆ ನಾರದರು, ಜ್ಞಾನಿಗಳಾದ್ರೆ ತೋರಿಸ್ತಾರೆ. ಆಗ ಅವನಿಗೆ ಅರ್ಥ ಆಯಿತು, ಬಲಿನೇ ಕೊಡ್ತಾರೆ. ಬಲಿ ಕೊಡೋದು ತಪ್ಪಲ್ಲ, ಯಾವಾಗ ಜ್ಞಾನ ಇರಬೇಕು ಅವನಿಗೆ. ಎಂಥ ಜ್ಞಾನ ಇರಬೇಕು? ಬಲಿ ಪಶುವನ್ನು ಕೇಳಬೇಕಂತ ಫಸ್ಟ್, ಇವ್ರು ಮಾತಾಡ್ಬೇಕು ಅದ್ರ ಜೊತೆಗೆ. ಮಾಡ್ತಾ ಇದ್ದೀವಿ, ಒಪ್ಕೋತೀರ, ಒಪ್ಕೋತೀನಿ ಅಂತ ಹೇಳುತ್ತಂಥದ್ದು. ಆರ್ಮಿ ಸೇರೋ ವಿಲಿನೆಸ್ ಕೇಳ್ತಾರಲ್ಲ, ಹಾಗೆ ಆರ್ಮಿ ಸೇರೋರಿಗೆ ಏನು ರಿಸ್ಕ್ ಇದೆ? ಈ ಪಾಪ ಎಷ್ಟೇ ಸಾಯ್ತಿದ್ದಾರಲ್ಲ, ಈಗ ಆ ರಿಸ್ಕ್ ಇದೆ, ಅವನು ಒಪ್ಕೊಂಡೇ ಬರ್ತಾನೆ ಅದಕ್ಕೆ. ಅವರು ಅದೇ ರೀತಿ ಪ್ರಾಣಿ ಏನು ಮಾಡುತ್ತದೋ ಆಗಲಿ ಅಂತ ಹೇಳುತ್ತೆ. ಇವ್ರು ಸತ್ರೆ ಪರವಾಗಿ ಹುತಾತ್ಮರಾಗ್ತಾನೆ ಅಂತ ಹೇಳ್ತಾರೆ. ಅಲ್ಲಿ ಆ ರೀತಿ ಸ್ವರ್ಗಕ್ಕೆ ಹೋಗ್ತಾನೆ, ಅದೆಲ್ಲ ಪಶುವಿಗೆ ಗೊತ್ತಿದೆ. ಯಜ್ಞ ಮಾಡಿದವನಿಗಷ್ಟೇ ಸ್ವರ್ಗ ಅಲ್ಲ, ಪಶುವಿಗೂ ಸ್ವರ್ಗ ಉಂಟು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಅದಕ್ಕೆ ಅದು ಒಪ್ಕೊಂಡ್ಬಿಡುತ್ತೆ. ಅಂಥ ಪಶುಗಳು ಅಲ್ಲಿ ಒಪ್ಪದವ್ರು ಕೊಡಬಾರ್ದು. ವಿಲಿಂಗ್ನೆಸ್ ಇಲ್ಲದೆ ಹೋದರೆ ಆಪರೇಷನ್ ಮಾಡಾಗಿಲ್ಲ, ಸೈನ್ ಮಾಡಲೇಬೇಕು ಅವನು. ಅವನಿಗೆ ಕೋಪದಲ್ಲಿ ಇದ್ದರೆ ಏನು ಮಾಡಬೇಕು? ಅವರು ಸಂಬಂಧಿಗಳು ಹಾಕಬೇಕು. ಇಲ್ಲದೆ ಹೋದರೆ ಯಾರು ರೆಸ್ಪಾನ್ಸ್, ಅವ್ರು ತಗೊಳ್ಳದೆ ಹೋದರೆ ಅದಕ್ಕೆ ಬೆಲೆ ಮಾಡಾಗಿಲ್ಲ ಅವನು ಡಾಕ್ಟ್ರು. ಅದೇ ರೀತಿಯೇ ಅದು ಒಪ್ಪೋದಿಲ್ಲ ಅಂದರೆ ಬೆಲೆ ಕೊಡಬಾರ್ದು, ಬಿಟ್ಬಿಡ್ಬೇಕಾಗ ಮೊದಲು. ಏನು ಯಾರು ಮಾಡೋದಿಲ್ಲ, ಯಾರು ಮಾಡ್ತಾರೆ ಮುಖ್ಯ ಅಲ್ಲ, ಮಾಡೋರು ಮಾಡ್ತೀವಿ. ಹೆಂಗಂತೂ ಪಾಪ ಜಡ್ಜ್ ಹ್ಯಾಂಗ್ ಮಾಡು ಅಂತ ಕೊಟ್ಟರೆ ಜಡ್ಜ್ ಹ್ಯಾಂಗ್ ಮಾಡ್ತಾನಾ? ಬೇರೆ ಸಭಾ ಡಿಪಾರ್ಟ್ಮೆಂಟ್ ಇರ್ತಾರೆ, ಅವ್ರು ಬಂದು ಮಾಡ್ತಾರೆ. ಹ್ಯಾಂಗ್ ಮಾಡೋನು ಬೇರೆ ಇರ್ತಾರೆ, ಅದು ಹೇಳುತ್ತೆ ಮಂತ್ರಗಳು ಹೇಳ್ತಾರೆ ಅಷ್ಟೇ. ಅವರು ಮಂತ್ರ ಹೇಳೋದು ಅವ್ರ ಕೆಲಸ. ಇದೆಲ್ಲ ವಾದ ಪುರೋಹಿತ ಮಂತ್ರ ಹೇಳ್ತಾನೆ, ತಾಳಿ ಯಾರು ಕಟ್ಟಬೇಕು? ಪುರೋಹಿತ ಕಟ್ಟಕ್ಕೆ ಸಾಧ್ಯ ಅಲ್ಲ, ಕೆಲವು ಪುರೋಹಿತ ಕಟ್ಟಿಬಿಡ್ತಾರೆ ಕೆಲವರಿಗೆ ಗೊತ್ತಿಲ್ಲದೇನೆ, ತಪ್ಪದು. ಯಾರು ಮಾಡಬೇಕು? ಮಂತ್ರ ಅವ್ರ ಕೆಲಸ, ಕಟ್ಟೋದು ಇವನ ಕೆಲಸ. ಹಾಗೆ ಮಂತ್ರಗಳು ಪುರೋಹಿತ ಹೇಳ್ತಾರೆ, ಹೊಸ ಏನು ಮಂತ್ರ ಹೇಳಬೇಕು ಅಂತ ಹೇಳ್ತಾರೆ, ಇವರು ಅದನ್ನು ಮಾಡ್ತಾರೆ ಅಷ್ಟೇ. ನಿಷಿದ್ಧ ನಿಷೇಧ, ಯಾಕಂದ್ರೆ ಜ್ಞಾನ ಇಲ್ಲ, ಮಾಡೋರ್ಗಿಲ್ಲ, ಮಾಡಿಸೋರ್ಗಿಲ್ಲ, ಏನೇನು ಇಲ್ಲ. ಅದರಿಂದ ಏನು ಹೇಳಿದ್ರು ಅದನ್ನ? ಉದಾಹರಣೆ, ಯಾವುದೋ ಒಂದು ಒಂದು ಫಾರ್ಮಸಿ ಇಟ್ಕೊಂಡಿದ್ರು, ಆಪರೇಷನ್ ಮಾಡ್ತಿರಂದ್ರೆ ಲೈಸೆನ್ಸೇ ಇಲ್ಲ ಅವನಿಗೆ ಫಸ್ಟು. ಯಾಕೆ? ಏನಿರ್ಬೇಕು ಫಸ್ಟ್ ಆಪರೇಷನ್ ಮಾಡೋವ್ರಿಗೆ? ಎಲ್ಲ ಫುಲ್ಲಿ ಎಕ್ವಿಪ್ಡ್ ಇರಬೇಕು. ಅದು ಒಂದು ಚೂರು ಮಿಸ್ಸಿಂಗ್ ಇದ್ರು ಕೂಡ ಏನದು? ಮೊನ್ನೆ ಆಯ್ತು ಅಲ್ಲ ಗಲಾಟೆ, ಅವ್ನು ಕೊಂದಾಕ್ಬಿಟ್ರಲ್ಲಿ ಇಬ್ಬರು ಹಾರಿಸ್ಬಿಟ್ಟು ವೇಲ್ನಿಂದ. ಏನು ಪ್ರಿಕಾಷನ್ಸ್ ತೊಗೊಂಡಿದ್ದೀನಿ ಅಂತ ಕೇಳಲಿಲ್ಲ? ಜೈಲಿಗೆ ಹಾಕಿದ್ರೆ ಹಿಡಿದಾಕಿದಾರಲ್ಲ ಲಾಟೆ. ಜ್ಞಾನಿಗಳು ಇದ್ರು ಕೂಡ ಅವ್ರೇನು ಮಾಡಿದ್ರು? ಮಾಡೋರ್ ಜ್ಞಾನಿ ಆಗ್ಬೇಕಲ್ಲ, ಮಾಡಿಸೋರ್ ಜ್ಞಾನಿ ಇದೆ. ಮಾಡೋ ಮಾಡಿಸ್ಕೊಂಡವ್ರು ಯಜಮಾನಿಯಲ್ಲಿರ್ತಾರೆ. ಅದಕ್ಕೆ ಆಚಾರ್ಯ ಏನು ಮಾಡಿಬಿಟ್ರು? ತಮ್ಮ ಗುರುಗಳ ಮಗನನ್ನೇ ಕೂಡಿಸಿದ್ರು, ತಾವು ತಮ್ಮನ್ನೇ ಪುರೋಹಿತರು ಮಾಡಿದರು, ತಾವು ನಿಂತ್ಕೊಂಡು ಮಾಡಿಸಿದ್ರು. ಅದು ಸರಿ ಆಯ್ತು. ಅಂಥ ಯಜ್ಞ ಆದರೆ ಸರಿ, ಇಲ್ದವ್ರು ಏನು ಮಾಡ್ಬೇಕಂದ್ರೆ ಗೊತ್ತಿಲ್ಲದೆ ಪವಾರ ಮಾಡೋದಕ್ಕಿಂತ ಬಿಡೋದು ಭಾರಿ ಪುಣ್ಯ. ಯಾಕೆಂದರೆ ನೂರು ಬರೀ ಅದು ಹೋಗ ತುಪ್ಪ ವೇಸ್ಟ್ ಆಗುತ್ತೆ ಹೊರತು ಏನಾಗಲಿಲ್ಲ. ಇಲ್ಲಿ ಪ್ರಾಣಿವಾದಿ ಪುತ್ರ ಇರ್ತದೆ ಜ್ಞಾನ. ಮೊದಲು ಟ್ರೈನಿಂಗ್ ತೊಗೋಬೇಕು ಪವಮಾನ ಮಾಡೋಕ್ಕೆ. ಮೊದಲೆಲ್ಲ ಕೂತ್ಕೊಂಡು ಅವ್ರ ಹತ್ರ ಹೋಗಿ ಈ ಪವಮಾನ ಅಂದ್ರೆ ಏನು, ಏನು ಹೇಳ್ತೀರಿ, ಎಷ್ಟೊತ್ತಾಗತ್ತೆ, ಅದ್ರಲ್ಲಿ ಏನೇನು ವಿಷಯ, ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾರೆ. ಬೇಗ ಬುಷಿ ಅಂತ ಹೇಳೋದಕ್ಕಷ್ಟೇ ತಿಳಿತಾ, ಅದೆಲ್ಲ ಅಲ್ಲ. ಏನು ಅರ್ಥ ಇದೆ, ಏನು ಉಪಯೋಗ, ಯಾತಕ್ಕೆ ಹೇಳಬೇಕು, ಎಷ್ಟು ಸಿದ್ಧಿ ಇದೆ ಅದಕ್ಕೆ, ಮುಂದೆ ಅರ್ಹತೆ ನಂಗೆ ಏನು ಬೇಕು, ಯಾರು ಕೇಳ್ತಾರೆ ಅದನ್ನು? ಕೇಳೋರು ಕೇಳೋದಿಲ್ಲ, ಹೇಳೋರು ಮಾಡಿಸೋರು ಕೇಳೋದಿಲ್ಲ. ಅವ್ರು ರೆಂಟ್ ಅಂತ ಮಾಡಿಸ್ಬಿಡ್ತಾರೆ, ಹೋಗ್ಬಿಟ್ಟು ಹಾಗೆಲ್ಲ ಮಾಡಬಾರ್ದು. ಹೇಳಿದ್ನಲ್ಲ, ಆಪರೇಷನ್ ಮಾಡ್ತಾರೆ, ಮಾಡಿಬಿಡ್ತಾರಾ? ಬಿ ಪಿ ಶುಗರ್ ಎಲ್ಲ ನೋಡಿ ಮತ್ತೆ ಮುಂದೆ ಮಾಡ್ತಾರೆ ತಾನೆ. ಹಾಗೆ ನೋಡ್ಬೇಕು ಒಂದು ಎಷ್ಟಿದೆ ಎಲ್ಲ ನೋಡಿ ಆಮೇಲೆ ತೀರ್ಮಾನ ಮಾಡಬೇಕು. ನೀವು ಸಂಧ್ಯಾನ ಮಾಡಿ ಬರ್ತೀನಿ ಪವಮಾನ ಮಾಡ್ತೀವಿ ಹೋಗು ಅಂದ್ರೆ ಮುಗಿದೋಯ್ತಲ್ಲಿ. ಹೇಳಿಸ್ಬೇಕು ಅವನ ಕೈರಿ, ಹೇಳಿಸ್ಬೇಕು, ಕಲಿಸ್ಬೇಕು. ಆಗ ಒಳ್ಳೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಪ್ರೋಸೆಸ್ ಏನದು ಸಕ್ಸಸ್ಫುಲ್ ಆಗುತ್ತೆ. ವ್ಯರ್ಥ ಮಾಡ್ಕೊಂಡ್ರೆ ಏನು ಉಪಯೋಗ? ಅವಸರ ಪಟ್ಟು ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ಏನು ಮಾಡಬೇಕಾಗ? ಸಂಗೋಪ ಆ ರೀತಿ ಕಾನ್ಸೆಪ್ಟ್ ಬಂದುಬಿಟ್ರೆ ಹೋಗಿ ಬೇರೆಯವ್ರು ಮಾಡಿ ನಮ್ಮ ಜನ ಹಾಗೆ ಮಾಡಬೇಕಾಗಿತ್ತು. ಹೇಳಿಲ್ಲ, ಮಾತೆತ್ತಿದ್ರೆ ಆಚಾರ ಜ್ಞಾನಕ್ಕೆ ಮಹತ್ವ ಕೊಟ್ಟಿರೋದ್ರಿಂದ ಇಷ್ಟು ಸ್ಪಷ್ಟ ಬರೀತಿರೋದ್ರಿಂದ ಇದನ್ನ ಬರೀ ಓದೇ ಇಲ್ಲ ಪುರೋಹಿತರು. ಫಸ್ಟ್ ಇವನು ಓದೋದೇ ಇಲ್ವಲ್ಲ, ಪುರೋಹಿತರಿಗೆ ಗೊತ್ತಿರಲ್ಲ, ಅವ್ರಿಗೆ ಕೇಳೋರು ಅವ್ರು ಹೇಳೋದಿಲ್ಲ. ಕಂಟ್ರೋಲ್ ಇಲ್ಲಿ ಯಾರಿಗೂ ಗೊತ್ತಿರೋ ಸಮಾಜದಲ್ಲಿ ಏನಾಗಿದೆ ಅಂದರೆ ಯಾರು ಏನು ಬೇಕಾದ್ರೂ ಮಾಡ್ಬೋದು. ಕೇಳಿದ್ರೆ ನೀವು ಯಾರು ಕೇಳೋದಕ್ಕೆ? ಸರ್ಕಾರ ಇದೆ, ಸರ್ಕಾರಕ್ಕೆ ಇದೆಲ್ಲ ಗೊತ್ತೇ ಇಲ್ಲ. ಧರ್ಮಶಾಸ್ತ್ರ ಹಿಂದೆ ರಾಜರು ಹೇಗಿರ್ತಿದ್ರು? ಧರ್ಮ ಟೀಮ್ ಇರ್ತಿತ್ತು, ರಾಜರ ಸುತ್ತ ಒಂದು ದೊಡ್ಡ ವಿದ್ವಾಂಸರ ಟೀಮ್ ಇರ್ತಿತ್ತು. ಇತ್ತ ಯಾವುದೇ ಪ್ರಸಂಗ ಹೋದ್ರೂ ಡೀಲ್ ಮಾಡೋ ಶಕ್ತಿ ಇರ್ತಿತ್ತು. ಈ ವಿದ್ವಾಂಸರು ಕಂಡ್ರೆ ಆಗಲ್ಲ ಫಸ್ಟ್, ಇವರಿಗೆ ಇಟ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಮತ್ತೆ ಯಾರು ಗೈಡ್ ಮಾಡ್ಬೇಕು ಅವ್ರಿಗೆ? ಹೀಗಾಗಿ ಅವ್ರನ್ನ ಮೇಲೆ ನೋಡ್ತಾರೆ, ತಪ್ಪು ಹೊಡೆಗೆ ಹಾಕೊಂಡ್ಬಿಡ್ತಾನೆ ಅಷ್ಟೇ. ಅದು ತಪ್ಪು, ಅದು ಕೆಲವು ವ್ಯವಸ್ಥೆ ಬೇಕು. ಅದರಿಂದನೇ ಭಾರಿ ಹುಷಾರ ಮಾಡಬೇಕಾದ ಕೆಲಸಗಳಿವೆ. ಆಗ ಫಲ ಸಿಗುತ್ತೆ, ಲೋಕಕ್ಕೆ ಬುದ್ಧಿ ಬರುತ್ತೆ. ಅದು ಬಿಟ್ಟುಬಿಟ್ಟು ಆಪರೇಷನ್ ಮಾಡ್ಕೊಂಡು ಸತ್ತೋದ್ರು ಅಂತೇಳಿ ಅದು ಆಪರೇಷನ್ ಮಾಡಿಸ್ಕೊತಾರಾ? ಒಂದು 20 ಜನ ಬದಿಗೆ ಒಬ್ಬರು ಸತ್ತರೆ ಯಾರು ತಪ್ಪು ಅಂತ ಹುಡುಕ್ತಾರೆ. ಎಲ್ಲ 20 ಜನ ಸತ್ತೋಗ್ಬಿಟ್ರೆ ಏನಂತಾರೆ ಅದಕ್ಕೆ? ಇದೇ ಸರಿ ಇಲ್ಲ ಅಂತ ಹೇಳಿದ್ರು. ಕ್ಷತ್ರಿಯರಿಗೆ ರಾಂಗ್ ಇದು, ಡಾಕ್ಟ್ರಿಗೂ ಬುದ್ಧಿ ಇಲ್ಲ, ಇವರಿಗೂ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಫಲ ಎಲ್ಲಿ ಎಷ್ಟು ಜನ ಸಿಗುತ್ತೆ ನಿಮಗೆ? ಆ ಫಲ ಅಲ್ಲೇ ಇಲ್ಲ. ದಕ್ಷಿಣ ಸಿಕ್ಕರ ಫಲ ಅಲ್ಲ ಪುರೋಹಿತರಿಗೆ, ದಕ್ಷಿಣ ಸಿಕ್ಕರ ಫಲ ಅಲ್ಲ, ಪುಣ್ಯ ಬರಬೇಕು ಅವ್ರಿಗೆ ಫಸ್ಟು. ಮಾಡಿಸಿದವ್ರಿಗೆ ಪುಣ್ಯ, ಮಾಡಿದವ್ರಿಗೆ ಪುಣ್ಯ, ಇವೆಲ್ಲ ಸೆಕೆಂಡರಿ. ಅವೆಲ್ಲ ಕೂಡ ಮೃತ್ಯು ಪುಣ್ಯ ಇರೋದು ಮಾಡಿಸಿದವರಿಗೆ ಅಲ್ಲಿ ಬರಬೇಕು ಪುಣ್ಯ. ಅದಿತ್ತು ಪಾಪ ತನ್ನ ಕೆಲಸ ಬಿಟ್ಟು ಮಾಡಿಸಿದ್ರೆ ಏನು ಲಾಭ ಆತಗೆ? ಇದು ಪಾಠ ಪ್ರವಚನ ಮಾಡ್ತಾರೆ, ಮಾಡಿದ್ರೆ ಪುಣ್ಯ ಬರೆದವ್ರು ದುಡ್ಡು ಬಂದರೆ ಏನು ಪ್ರಯೋಜನ ಅದರಿಂದ? ಗೊತ್ತಾನೆ, ದುಡ್ಡು ಬೇರೆ ದುಡ್ಡು ಇದಕ್ಕೆ ಜಾಸ್ತಿ ಬರುತ್ತೆ ನಮಗೆ ಅಂತಾನೆ. ಹಾಗಾದರೆ ಗೊತ್ತಾಯ್ತಿಲ್ಲ, ದುಡ್ಡು ಪ್ರಶ್ನೆ ಅಲ್ಲ, ಏನು ಬರುತ್ತೆ ಅಲ್ಲಿ? ಜ್ಞಾನದ ಒಂದು ಮುಖ್ಯ ಪುಣ್ಯದ ಕಾನ್ಸೆಪ್ಟ್ ಇಟ್ಟುಕೊಂಡ್ರೆ ಮಾತ್ರ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ. ಇಲ್ಲ ಒಬ್ಬರೇ ಒಬ್ಬರಿಗೆ ಪಾಠ ಹೇಳ್ತಾರೆ ಕೆಲವರೆಲ್ಲ. ಶ್ರೀನಿವಾಸ ತೀರ್ಥರು ಒಬ್ಬರಿಗೆ ಪಾಠ ಹೇಳೋದಕ್ಕೆ ಯಾದವಾರ್ಯರು ಎಂಥ ಕೆಲಸ ಮಾಡಿದ್ರು ಅವ್ರು ಗೊತ್ತು? ಒಬ್ಬರಿಗೆ ಪಾಠ ಹೇಳಿದ್ದಕ್ಕೆ ತಿಳೀತಾ ಎಷ್ಟು ಗ್ರಂಥ ಬರೀತಾರೆ. ಇವತ್ತು ಅವ್ರು ಟಿಪ್ಪಣಿ ಓದ್ದು ಹೋದ್ರೆ ಪಾಠ ಓದೋಕೆ ಆಗೋದಿಲ್ಲ, ಎಂಥ ಅಪೂರ್ವ ಟಿಪ್ಪಣಿ ಬರೀತಾರೆ. ಒಬ್ಬರಿಗೆ ಪಾಠ ಹೇಳಿದ್ದಕ್ಕೆ ಅದು ಅವ್ರು ತಮ್ಮ ಟೈಮಲ್ಲೇ ಸ್ಯಾಕ್ರಿಫೈಸ್ ಮಾಡಲಿಲ್ಲ, ಅದಕ್ಕೆ ಅವ್ರು ಬರೆದ ಪುಣ್ಯ ಯಾರಿಗೆ ಹೋಯ್ತು? ಈಗ ಅವರೇ ಹೇಳ್ತಾರೆ ಇದೆಲ್ಲ ನಮ್ಮ ಗುರುಗಳು ಪುಣ್ಯ, ಅವ್ರು ಹೇಳಿದ್ರು ಅದ್ರಿಂದ ಅವರೇ ಅರ್ಪಣೆ ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ಅವ್ರು ಟೈಮ್ ಕೊಡದೆ ಹೇಳಿ ಹೋಗಿದ್ರೆ ಹಂಗೆ ಟೈಮಲ್ಲಿ ಅವ್ರು ಬೋದು ಹೋಯ್ತಿದ್ದ ಕತೆ. ಅರ್ಥ ಆಯ್ತಾ? ಆ ರೀತಿ ಒಬ್ಬೊಬ್ಬರು ತಯಾರು ಮಾಡಿ ರಾಯರು ಒಬ್ಬರಿಂದ ಎಂಥ ಕೀರ್ತಿ ಬಂತ ಅದಕ್ಕೆ. ಒಬ್ಬೊಬ್ಬರೇ ಮ್ಯಾಚ್ ವಿನರ್ಸ್ ಅಂತಾರಲ್ಲ ಆ ಥರ ಅವರೆಲ್ಲ ಕೂಡ, ಒಬ್ಬರಿದ್ದರೆ ಸಾಕು ಏನು ಮಾಡ್ತಾರೆ ಅವರು ವಂಡರ್ಸ್ ಮಾಡಾಕ್ಬಿಡ್ತಾರೆ. ಅವರಿಗೆ ಟೈಮ್ ಕೊಟ್ಟಿದ್ದಲ್ಲ, ಅವ್ರಿಗೆ ಟೈಮ್ ಕೊಟ್ಟರಲ್ಲ, ಪುಣ್ಯ ಬರಬೇಕಿಲ್ಲ ಇವರಿಗೆ ರಾಚರು. ದುಡ್ಡಿನ ಕಾಸಿನ ಪ್ರಶ್ನೆ ಬರೋದಿಲ್ಲ ಅಲ್ಲಿ, ಏನು ಬಂತು? ಪುಣ್ಯ ಬರೋದು, ಆ ಪುಣ್ಯನೇ ಮುಂದೆ ಉಪಯೋಗ ಬರೋದು ನಮಗೆ. ನಾನು ಅಕಾಮ್ಯಮಪಿ ನಿತ್ಯಂ ನೈಮಿತ್ತಿಕಂ ಮತ್ತೆ ಹೇಳ್ತಾರೆ ಸಂಲೋಕಂ. ನಾನು ಅಕಾಮ್ಯಮಪಿ ನಿತ್ಯಂ ನೈಮಿತ್ತಿಕಂಚ ಕರ್ಮ ಪ್ರತ್ಯವಾಯ ಪರಿಹಾರಾರ್ಥಮೇವ ನ ಜ್ಞಾನಾಂತರಂಗಂ ಇತಿ ವಿದ್ವಾಂಸ ಏವ ಮನ್ಯಂತೆ ಇತ್ಯತಃ ಏತು ಇತಿ ಬಾಲ ವಿವೇಕಿನ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಮೀಮಾಂಸಕರೆಲ್ಲ ಒಂದು ವಾದ ಮಾಡ್ತಾರೆ, ಸನ್ಯಾಸ ಮಾಡಿದ್ರೆ ಪುಣ್ಯ ಇಲ್ಲ ಅಂತ ಅವ್ರ ವಾದ. ಗೊತ್ತಾಯ್ತಾ? ಯಾಕೆ? ಅದು ಕರ್ತವ್ಯ ಕರ್ಮ, ಅದಕ್ಕೆ ಮಿನಿಮಮ್ ಡ್ಯೂಟಿಗೆ ಎಕ್ಸ್ಟ್ರಾ ರೆಮ್ಯುನೇಷನ್ ಕೊಡೋದಿಲ್ವಲ್ಲ ಆ ಟೈಪ್. ಬಟ್ ಸಂಬಳ ಕೊಡ್ತಾರಲ್ಲ, ರೆಮ್ಯುನೇಷನ್ ಕೊಡೋದಿಲ್ಲ, ರೆಮ್ಮ ಸಂಬಳ ಅಂತಿದ್ದೆ ತಾನೆ. ಮೀಮಾಂಸ ದೊಡ್ಡ ವಾದ ಇದು, ಒಂದು ಟೀಕಾರಿ ಕೊಟ್ಟ ಉತ್ತರ. ನಮ್ಮ ವಾಕ್ಯಾರ್ಥ ಉಪಯೋಗಿಸೋದಿಲ್ಲ, ವಾಕ್ಯನ ಗಂಟುಗಟ್ಟೆ ವಾಕ್ಯಾರ್ಥ ಮಾಡ್ತಿರ್ತಾರಲ್ಲ, ಟೀಕಾರ ವಾಕ್ಯ ನೋಡ್ಬಿಟ್ಟು ಉತ್ತರ ಸಿಕ್ಬಿಡಲ್ಲ. ಸನ್ಯಾನಿ ಪುಣ್ಯ ಇಲ್ಲ, ಗೊತ್ತಾಯ್ತಾ? ಅರ್ಘ್ಯಾದ ನೋಡ್ತೀರಿ ಪುಣ್ಯ ಇಲ್ಲ, ಅತಿಥಿ ಪೂಜೆ ಪುಣ್ಯ ಇಲ್ಲ, ಯಾಕೆಂದ್ರೆ ನಿತ್ಯಕರ್ಮಗಳವೆಲ್ಲ ಅಂತ ಹೇಳ್ತಾರೆ. ಹೇಳ್ತಾರೆ ಅವ್ರು ಬಾಲಾಹ ಅವಿವೇಕಿಗಳು ಅಂತ ಹೇಳ್ತಾರೆ ಅವರಲ್ಲಿ. ಅವ್ರು ಏನಿದೆ ಅದರಿಂದ ನಿಷ್ಕಾಮನೆಯ ಏನು ಮಾಡಿದ್ರು ಏನಿದೆ ಅದಕ್ಕೆ ಪುಣ್ಯ ಇದೆ. ನಿತ್ಯ ನೈಮಿತ್ಯಕ ಅಂತಲ್ಲ, ಏನೇ ಮಾಡಿದ್ರು ನಿತ್ಯ ಮಾಡಿದರೆ ಅದೇನಾಗುತ್ತೆ? ಸತ್ಯಂ ವದ ನಿತ್ಯಕರ್ಮ. ಅದು ಬೆಲೆ ಇಲ್ಲಾದರೆ ಸತ್ಯ ಯಾರು ಹೇಳ್ತಾರೆ? ಆಗಿದ್ದರೆ ಪ್ರತಿಯೊಂದಕ್ಕೂ ಬೆಲೆ ಇದೆ. ಅದು ಇಬ್ಬರು ಎಕ್ಸ್ಟ್ರಾ ರೆಮ್ಯುನೇಷನ್ ಇಲ್ಲ, ಸ್ಯಾಲ್ರಿ ಇದೆಯಲ್ಲ, ಎಕ್ಸ್ಟ್ರಾ ರೆಮ್ಯುನೇಷನ್ ಟೆಂಪರರಿ, ಸ್ಯಾಲ್ರಿ ಎಂಬುದೇನದು ಪರ್ಮನೆಂಟ್. ಅದು ಆ ಪುಣ್ಯ ಇರೋದ್ರಿಂದ ಇಲ್ಲ ಅಂತ ಹೇಳಬಾರದು, ಸರಿಯಾಗಿ ಇಟ್ಕೊಂಡಿರ್ಬೇಕು ನಾಪ್ಕನ. ಇಂತಾರೆ ಇದಕ್ಕೆಲ್ಲ ಪುಣ್ಯ ಇಲ್ಲ ಅಂತಾರೆ, ಅದಕ್ಕೆ ಅದಕ್ಕೆ ಕಡಿಮೆ ಮಾಡ್ತಾರೆ, ಬುದ್ಧಿ ಇಲ್ಲ ಅವ್ರಿಗೆ ಅಂತ ಹೇಳಿದ್ರಲ್ಲ. ಮುಖ್ಯ ಫಲ ಏನಂತೀರಿ ನೀವು ಇದಕ್ಕೆ? ಜ್ಞಾನ ಅದಿದೆ ಅಂತ ಹೇಳಿದ್ರೆ ಆಚಾರ್ಯ ಹೇಳ್ತಿದ್ದಾರಲ್ಲ, ಇನ್ನೇನು ಹೇಳ್ಬೇಕು ಅದಕ್ಕೆ? ಮುಖ್ಯ ಫಲ ಸ್ಯಾಲ್ರಿ, ಅಮುಖ್ಯ ಫಲ ಏನು ರೆಮ್ಯುನೇಷನ್ನು. ಯಾವ್ದೋ ರೆಸ್ಟೋರೆಂಟ್ ಕೊಡ್ತಾರೆ ಕೆಲಸ ಬಿಟ್ಟು ಹೋಗ್ಬಿಡ್ತಾನ? ಹೋಗೋದಿಲ್ಲ, ಯಾಕೆ ಮೂಲ ಹೋಗ್ಬಿಡುತ್ತೆ ಆಮೇಲೆ. ಏನ ಯಾವುದಕ್ಕೆ? ಹಾಂ ಅದಕ್ಕೆ ಅದು ಯಾವುದೇ ಅದಕ್ಕೆ ಕಂಪಲ್ಸರಿ ಆಹಾರ ಸಂಧ್ಯಾ ಉಪ ಎಷ್ಟು ಮೂರು ದಿವಸ ಜೋದನಾಗಿ ಹೋಗ್ತಾನೆ ಅಂತ ಹೇಳ್ತಾರೆ. ಹೌದು ಕಡ್ಡಾಯ ಹೇಳಿ, ಏಕಾದಶ್ಯಾದಿಗಳಿಗೆ ಮಾಡಿದರೆ ಪುಣ್ಯ ಬಿಟ್ಟರೆ ಪಾಪ ಅಂದರೆ ಕಂಪಲ್ಸರಿ, ಮಾಡಿದರೆ ಪುಣ್ಯ ಬಿಟ್ಟರೆ ಪಾಪ ಇಲ್ಲ ಅಂದರೆ ಆಪ್ಷನ್. ವಿಷ್ಣು ಪಂಚಕಾದಿಗಳು ಹಾಗೆ, ವಿಷ್ಣು ಪಂಚಕ ಹಾಗೆ, ಏಕಾದಶಿ ಆಗಲ್ಲ. ಅದೇ ರೀತಿಯೇ ಒಂದು ಎಕ್ಸಾಮ್ ಮಾಡೋದೆಲ್ಲ ಕಂಪಲ್ಸರಿ, ಪಾಠ ಹೇಳೋದು ವ್ಯಾಲ್ಯೂಯೇಷನ್ ಆಪ್ಷನ್. ನಾನು ಬರೋದಿಲ್ಲ ನಾಟ್ ವೀಲಿಂಗ್ ಅಂದರೆ ಮೂರು ಅಂತೇಳಿ, ಎಕ್ಸಾಮಿನೇಷನ್ ಇಲ್ಲ ಅಷ್ಟೇ. ಆದರೆ ಬರೋದಿಲ್ಲ ಅಂತೇಳಿ ಕೆಲವರೆಲ್ಲ ಕಂಪಲ್ಸರಿ ಮಾಡ್ತಾರೆ, ಅದು ಕಂಪಲ್ಸರಿ ಮಾಡಿದ್ರೆ ಹೋಗಲೇಬೇಕಾಗ, ಬೇರೆ ದಾರಿ ಇಲ್ಲ. ಇವೆಲ್ಲ ಈ ಪಾಯಿಂಟ್ ಸರಿ ತಿಳ್ಕೊಂಡ್ಬಿಟ್ರೆ ಯಾಕೆ ಹೇಳ್ತೀರಿ ಅಂದರೆ, ಇದೇ ವಿಷಯದ ಬಗ್ಗೆ ಮೂರ್ನಾಲ್ಕು ಗಂಟೆ ವಾದ ಮಾಡಿ ಕೊನೆಗೆ ಮುಗಿಸ್ತಾ ಊಟಕ್ಕೆ ಎದ್ದೋದಾ ಇರುತ್ತೆ. ಹೇಳಿದ್ದಿಲ್ಲ ಒಂದೇ ವಾಕ್ಯ ಸಾಕು, ಆಚಾರ್ಯ ಮಾತ್ರ ಟೀಕಾರ ಇರ್ಬೋದು. ಫಲ ಇಲ್ಲ ಅಂತ ಹೇಳ್ತಾರಲ್ಲ, ಬುದ್ಧಿ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ನಾನು ಉಳಿದಾರೆ ನಮ್ಮ ಮಾಧ್ವರು ಆಚಾರ್ಯ ಗ್ರಂಥ ಇಟ್ಕೊಂಡ ಮೇಲೆ ಅಂತ ಬಗ್ಗೆ ಗೊಂದಲಕ್ಕೊಳಗಾಗಲೇಬಾರದು. ನಾನು ಅಕಾಮ್ಯಮಪಿ ನಿತ್ಯಂ ನೈಮಿತ್ತಿಕಂಚ ಕರ್ಮ ಪ್ರತ್ಯವಾಯ ಪರಿಹಾರಾರ್ಥಮೇವ. ಅವನು ವಾದ ನೋಡಿ, ಪ್ರತ್ಯವಾಯ ಆಗಬಾರದಂತ ಮಾಡೋದು ಅಷ್ಟೇ ಹೊರತು ಇನ್ನೇನು ಇಲ್ಲ. ನ ಜ್ಞಾನಾಂತರಂಗಂ, ಜ್ಞಾನಕ್ಕೆ ಉಪಯೋಗ ಬರೋದಿಲ್ಲ ಅಂತ ವಿದ್ವಾಂಸ ಏವಮನ್ ವಿದ್ವಾಂಸರಿಗೆ ಹೇಳ್ತಾರಲ್ಲ ಅಂದರೆ, ಏತು ತೇ ಬಾಲಾಹ ಅವಿವೇಕಿನಃ. ಅವರೆಂಥವ್ರು ಅವರು ವಿದ್ವಾಂಸರಲ್ಲ, ಯಾರವರು? ಅವಿವೇಕಿಗಳು ಅಂತ ಅರ್ಥ. ಈ ಸರಿಯಾಗಿ ವಾಕ್ಯ ಜ್ಞಾಪಕ ಇಟ್ಕೊಂಡಿರಿ, ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆದಾಗಲೇಕ್ಕೆ. ಅದರಿಂದ ಇದರಿಂದ ಏನಾಯ್ತಾಗ ಸಂಧ್ಯಾವಂದ ಇತ್ಯಾದಿ ಏನೇ ಮಾಡಿದ್ರು ಯಾವುದಕ್ಕೆ ಉಪಯೋಗ ಬರುತ್ತದೆ? ಮುಂದೆ ಅಪರೋಕ್ಷ ಜ್ಞಾನಕ್ಕೆ ಉಪಯೋಗ ಆಗುತ್ತದೆ. ಅದರಿಂದ ಫಲ ಇಲ್ಲ, ಫಲ ಇಲ್ಲ ಅಂತ ಹೇಳಬಾರದು. ಪೃಥಕ್ ಇತ್ಯನುವಾದ ಮುಂದೆ, ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ. ಇದು ಆ ಪತ್ತಿನ ಫೈನಲ್ ಸ್ಟೇಟ್ಮೆಂಟ್. ಅದರೊಳಗೆ ಯತ್ ಸಾಂಖ್ಯೈಹಿ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೈಹಿ ಅಪಿ ಗಮ್ಯತೆ. ಈ ಸಾಂಖ್ಯಯೋಗಿಗಳಿಗೆ ಏನು ಒಂದು ಫಲ ಸಿಗುತ್ತೆ, ಅದೇ ಫಲ ಯಾರಿಗೆ ಸಿಗುತ್ತೆ ಅಂದರೆ ಸಾಂಖ್ಯ ಜ್ಞಾನ ಪ್ರಚುರವಾಗಿ ಸಾಧನೆ ಮಾಡಿದವರು ಸಾಂಖ್ಯಯೋಗಿಗಳು, ಅವರಿಗೂ ಮೋಕ್ಷ. ಕರ್ಮ ಪ್ರಚುರವಾಗಿ ಮಾಡಿದಂಥ ಜ್ಞಾನಯೋಗಿಗಳು, ಇವರು ಇಬ್ಬರು ಜ್ಞಾನಯೋಗಿಗಳೇ. ಅದರಲ್ಲಿ ಇಬ್ಬರಿಗೂ ಕೂಡ ಏನಿದೆ, ಒಳ್ಳೆ ಸದ್ಗತಿ ಇದ್ದೇ ಇದೆ ಅಂತ ಹೇಳ್ಬಿಟ್ಟು ಮೊದಲೇ ಹೇಳಿದೆ ಈ ಮಾತು. ಅಪರೋಕ್ಷ ಜ್ಞಾನ ಇಬ್ಬರಿಗೂ ಕಾಮನ್. ಅದರಲ್ಲಿ ಜ್ಞಾನ ಪ್ರಚುರ, ಇವನು ಜ್ಞಾನಕಾರ ಹೆಚ್ಚು ಮಾಡಿಕೊಂಡು ಸಾಧನೆ ಮಾಡ್ತಾನೆ, ಕರ್ಮ ಹೆಚ್ಚು ಮಾಡಿಕೊಂಡು ಸಾಧನೆ ಮಾಡ್ತಾನೆ. ತುಂಬ ಎಕ್ಸಾಂಪಲ್ ಕೊಟ್ಟಿದೆ ಎಷ್ಟೋ ಸಲ. ಒಬ್ಬ MBBS ಓದ್ತಾನೆ, ದೊಡ್ಡ MD ಮಾಡಾಕ್ಬಿಡ್ತಾನೆ, ಪ್ರೊಫೆಸರ್ ಆಗ್ತಾನು, ಇದಕ್ಕೆ ಬರ ಟೀಚಿಂಗ್ ಲೈನ್ ಹೋಗ್ಬಿಡ್ತಾನೆ. ಇವನೇನು ಇವನ್ನೇ ಅದಕ್ಕೆ ಇನ್ನೊಬ್ಬನ ಏನು ಮಾಡ್ತಾನೆ, ಇವ್ನು ಓಪನ್ ಡಿಸ್ಪ್ಲೇ ಓಪನ್ ಮಾಡ್ತಾನೆ ಆಫೀಸ್. ಇಬ್ಬರು ಕೂಡ ಏನೋ ಅವ್ರು ಮೂಲತಃ ಇಬ್ಬರು ಕ್ವಾಲಿಫಿಕೇಶನ್ ಕಾಮನ್, MD ಅದೆಲ್ಲ ಕಾಮನ್ನೇ. ಬಟ್ ಇವನು ಜ್ಞಾನವಾಗಿ ಟೀಚಿಂಗೇ ಮಾಡ್ತಿರೋದ್ರಿಂದ ಯಾವ್ದಾದ್ರು ವಿಷಯ ಕೇಳಿದಾಗ ಅವನು ಕೇಳ್ತಾರೆ. ಜ್ಞಾನಕ್ಕೆ ಸಂಬಂಧಪಟ್ಟಿದ್ದ ಯಾರು ಕಮಿಟಿಗೆ ಯಾರನ್ನ ಹಾಕ್ತಾರೆ, ಇದಕ್ಕೆ ಬಂದರೆ ಇವನ್ನ ಹಾಕ್ತಾರೆ ಕಮಿಟಿಗೆ. ಯಾತಕ್ಕೆ, ಇವನಿಗೆ ಎಕ್ಸ್ಪೀರಿಯನ್ಸ್ ದೃಷ್ಟಿಯಿಂದ ಇವನಿಗೆ ಜಾಸ್ತಿ ಇದೆ, ಥಿಯರಿಟಿಕಲ್ ಆತನ ಜಾಸ್ತಿ ಇದೆ. ಆದ್ದರಿಂದ ಜ್ಞಾನ ಓರಿಯೆಂಟೆಡ್ ಬಂದಾಗ ಪ್ರೊಫೆಸರ್ ಆದರೆ ಡಾಕ್ಟರ್ನ ಕೇಳ್ತಾರೆ. ಇಬ್ಬರು ಬೇಸಿಕಲಿ ಡಾಕ್ಟರ್ಸೇ, ಅರ್ಥ ಆಯ್ತಾ? ಅವ್ರು ಟೀಚಿಂಗ್ ತೊಗೊಂಡಿದ್ದೆ ಜ್ಞಾನಯೋಗಿ ಸಾಂಖ್ಯ, ಅದು ಅವರೆಲ್ಲ ಸಾಂಖ್ಯ ತಿಳ್ಕೊಂಡ್ಬಿಡ್ಬಾರ್ದು. ಇವತ್ತೇ ಅದು ಟೀಚಿಂಗ್ ತೊಗೊಂಡಿದ್ದಕ್ಕೆ ಹಾಗೆ. ಇವ್ರು ಎಕ್ಸಿಕ್ಯೂಟಿವ್ ಜಾಬಿಗೆ ಬಂದರೆ ಇಲ್ಲ, ಎಕ್ಸಿಕ್ಯೂಟಿವ್ ಜಾಬಿಗೆ ಬಂದರೆ ಇಲ್ಲ, ಅಷ್ಟೇ ಸಿಂಪಲ್. ಅದು ಇವನು ಇಂಜಿನಿಯರ್ ಅಂತಾರೆ, ಪ್ರೊಫೆಸರ್ ಅಂತಾರೆ. ಇಂಜಿನಿಯರ್ ಆಗಿಬಿಟ್ಟೆ ಇಂಜಿನಿಯರ್, ಅವನ್ನ ಪ್ರೊಫೆಸರ್ ಅಂತ. ಇಬ್ಬರು ಇಂಜಿನಿಯರ್ ಹೆಂಗೆ, ಟೀಚಿಂಗ್ ಮಾಡೋದು ಪ್ರೊಫೆಸರು, ಇದು ಇಂಜಿನಿಯರ್. ಅದೇ ರೀತಿ ಜ್ಞಾನ ಇಬ್ಬರಿಗೂ ಏನೋದು ಕಾಮನ್ ಫ್ಯಾಕ್ಟರ್. ಜ್ಞಾನ ಪ್ರಚುರ, ಕರ್ಮ ಪ್ರಚುರ, ಕಾಮನ್ ಆಗಿರೋದು ಜ್ಞಾನ, ಗೊತ್ತಾಯ್ತಾ? ಆದ್ದರಿಂದ ಆದಿ ಉಳಿದವರು ಅರ್ಥ ಮಾಡ್ಕೊಳ್ಳೋದು, ಅಪಾರ್ಥ ಬರೋದು ಅದಕ್ಕೆ ಹಾಳು ಮಾಡಿಬಿಡ್ತಾರೆ. ಇವನಿಗೂ ಸಂಬಳ ಇದೆ, ಪ್ರೊಫೆಸರ್ ಆದವ್ರಿಗೂ ಸಂಬಳ ಇದೆ, ಇವನಿಗೂ ಸಂಬಳ ಇದೆ. ಯಾರಿಗೆ? ಡಾಕ್ಟರ್ ಆದವರಿಗೆ. ಇವನಿಗೂ ಅವರಿಗಿದೆ, ಅವ್ರಿಗೆ ಕೆಲಸ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಅರ್ನಿಂಗ್ ಇಬ್ಬರಿಗೂ ಕೂಡ ರೆಸ್ಪೆಕ್ಟ್, ಗೌರವ ಇದೆ. ಏನು ಬರುತ್ತೆ? ಇಬ್ಬರಿಗೂ ಒಳ್ಳೆ ಕ್ವಾಲಿಫಿಕೇಶನ್ ಇದೆ ಆ ಥರ. ಆದ್ದರಿಂದ ಯತ್ ಸಾಂಖ್ಯ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ. ಅಪರೋಕ್ಷ ನಂತರದ ಇವೆಲ್ಲ ಮಾತುಗಳು ಅಪರೋಕ್ಷ ನಂತರದ ಮಾತುಗಳೇ ಹೇಳ್ತಿರೋದು. ಹೌದು, ಆ ಕೆಲಸ ಮಾಡೋದ್ರಿಂದ ಇಲ್ಲಿ ವೃದ್ಧಿ ಮೋಕ್ಷದಲ್ಲಿ ಭಾರಿ ಜಾಸ್ತಿ. ಆನಂದ ವೃದ್ಧಿ ಅನ್ನೋ ಪದ ಎಲ್ಲಿ ಉಪಯೋಗಿಸ್ಬೇಕು? ಮೋಕ್ಷಕ್ಕೆ. ಮತ್ತು ಕೆಲಸ ಸಿಕ್ಕ ಮೇಲೆ ಪ್ರಮೋಷನ್ ಅವೆಲ್ಲ ಪ್ರಶ್ನೆ. ಮೋಕ್ಷಕ್ಕೆ ಹೋದ್ರೆ ಕೆಲಸನೇ ಇಲ್ಲದವ್ರಿಗೆ ಪ್ರಮೋಷನ್ ಎಂದು ಬಂತು ಅಂದರೆ ಜಾಬ್ಲೆಸ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಮೋಕ್ಷಕ್ಕೆ ಹೋದ್ಮೇಲೆ ಕೌಂಟ್ ಆಗೋದು. ಈ ಆನಂದ ಆನಂದನೇ ಅಲ್ಲ, ಸಂಸಾರದ ಆನಂದ ಏನಂತ ಕರೀತಾರೆ, ಆನಂದ ಅಂತ ಕರೆಯೋದೇ ಇಲ್ಲ. ನಿಜವಾದ ಆನಂದ ಅದು. ವಿದ್ಯಾರ್ಥಿಗೆ ಎಷ್ಟೇ ದುಡ್ಡು ಕೊಟ್ಟರು ಸ್ಯಾಲ್ರಿ ಅಲ್ಲ ಅದು. ಏನದು? ಸ್ಕಾಲರ್ಶಿಪ್ಪು ಅಷ್ಟೇ ಹೊರತು ಅದು ಸ್ಯಾಲ್ರಿ ಅಂತ ಕರಿಬಾರ್ದು. ಯಾವಾಗ ಕರೀತಾರೆ ಸ್ಯಾಲ್ರಿ ಅಂತೇಳಿ? ಕೆಲಸಕ್ಕೆ ಸೇರಿದಾಗ ಮಾತ್ರ. ಆನಂದ ಅನ್ನೋ ಪದ ಉಪಯೋಗಿಸ್ಬೇಕಾದ ಯಾವಾಗ? ಮೋಕ್ಷಕ್ಕೆ ಹೋದ್ಮೇಲೆ. ಅದು ಇದೆಲ್ಲ ಆನಂದ ಆಭಾಸ, ಇದು ಆನಂದ ಅಲ್ಲ, ಆನಂದ ಆಭಾಸ. ಅದನ್ನು ಹೇಳ್ತಾರೆ, ಏಹಿ ಸಂಸ್ಪರ್ಶ ಜಾ ಭೋಗಾಹ ದುಃಖ ಯೋನ ಯೇವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆಯೇ ಬುಧಃ. ಆ ಮಾತು ಜ್ಞಾಪಕ ಇರಬೇಕು. ಎಸ್ ಏಕಂ ಸಾಂಖ್ಯಂಚ ಯೋಗಂಚ. ಆದ್ದರಿಂದ ಸಾಂಖ್ಯಕ್ಕೂ ಒಂದೇ ಫಲ, ಯೋಗಕ್ಕೂ ಅದೇ ಫಲ. ಯಹ್ ಪಶ್ಯತಿ ಸಪಶ್ಯತಿ. ಇವರು ಜ್ಞಾನಿ, ಈ ರೀತಿ ನೋಡೋರು ಜ್ಞಾನಿ ಹೊರತು ಅದನ್ನು ಬಿಟ್ಬಿಟ್ಟು ಸಾಂಖ್ಯ ಒಂದೇ, ಸಾಂಖ್ಯನೇ ಬೇರೆ, ಆಮೇಲೆ ಕರ್ಮನೇ ಬೇರೆ ಅಂತ ಯಾರು ತಿಳ್ಕೊತಾರೆ, ಅವ್ರಿಗೆ ತಿಳುವಳಿಕೆನೇ ಇಲ್ಲ ಅಂತ ಹೇಳ್ಬಿಟ್ಟು. ಏಕಮಪಿ ಇತ್ಯಸ್ಯ ಅಭಿಪ್ರಾಯ ಮಹಾ ಯತ್ ಸಾಂಖ್ಯ ಈ ರೀತಿ ಯೋಗಿಭಿ ಅಪಿ ಜ್ಞಾನದ್ವಾರ ಜ್ಞಾನಫಲಂ ಪ್ರಾಪ್ಯತೆ ಇತ್ಯರ್ಥ. ಯೋಗಿಗಳು ಅಂದರೆ ಕರ್ಮಯೋಗಿಗಳು ಅಂತ ಅರ್ಥ, ಸಾಂಖ್ಯರು ಅಂದರೆ ಜ್ಞಾನಯೋಗಿಗಳು ಅಂತ ಅರ್ಥ. ಇಬ್ಬರಿಗೂ ಕೂಡ ಮೋಕ್ಷದ ಫಲ ಸಿಕ್ಕೇ ಸಿಗುತ್ತೆ. ಏನಾ ಏಕಮ್ ಅಂದರೆ ಒಂದೇ ಫಲ, ಇದು ಅದು ಒಂದೇ ಅಂದ್ಬಿಟ್ರು. ಇದ್ರ ಮೇಲೆ ಹೋದ್ರು ಅಂದರೆ ಅದ್ರ ಮೇಲೆ ಒಂದೇ. ಒಂದೇ ಅಂದರೆ ಅರ್ಥ ಏನೋ? ಪರಿಣಾಮ ಒಂದೇ ಅಂತ ಅರ್ಥ. ಪರಿಣಾಮ ಒಂದೇ. ಫಾಲ್ಡಾಲ್ ತೊಗೊಂಡ್ರೆ ಬೇಸೆ ವಾಸಿನೋ, ಕರೆಂಟ್ ಹೊಡೆದು ವಾಸಿ ಅಂದ್ರೆ ಏನು ಹೇಳ್ತಾರೆ? ಎರಡು ಒಂದೇ, ಎರಡಕ್ಕೂ ಸಾಯ್ತಿ ಅಂತ ಅರ್ಥ. ಎರಡು ಒಂದೇ, ಸಾವು ಎರಡಕ್ಕೂ ಕಾಮನ್. ತಿಳಿತಾ? ಒಂದೇ ಆ ಅರ್ಥದಲ್ಲಿ, ಒಂದು ಅದ್ವೈತದ ಒಂದೇ ಅಲ್ಲ ಇದು. ಯಾವ ಒಂದೇ? ರಿಸಲ್ಟ್ ಕಾಮನ್ ಅಷ್ಟೇ, ಅಷ್ಟೇ, ಇನ್ನೇನಿಲ್ಲ. ಡಾಕ್ಟರ್ ಹೇಳ್ತಾರೆ, ಎರಡು ವರ್ಷ ಇರುತ್ತೆ, ಬೇರೆ ಬೇರೆ ಕಂಪ್ನಿ ಇರುತ್ತೆ, ಮಾಡ್ಕೊಟ್ಟು ಸಿಗೋದಿಲ್ಲ. ಅವ್ರು ತೋರ್ ಇದು ಎರಡು ಒಂದೇ ತೊಗೊಂಡ್ಬಿಡ್ತಾರೆ. ಎರಡು ಒಂದೇ ತೊಗೊಂಡು ಏನರ್ಥ ಅಂದರೆ ಅದು ಏನೇನಿದೆ ಎಲ್ಲ ಒಂದೇ. ಔಷಧಿ ಕಂಟೆಂಟ್ಸ್ ಎಲ್ಲ ಮೇಲೆ, ಅದು ಟ್ರೇಡ್ನೇ ಬೇರೆ ಇಟ್ಕೊಂಡಿರ್ತಾರೆ ಅಷ್ಟೇ ಹೊರತು ಆ ಕಂಪ್ನಿಯವರು ಅದೇ ಇಟ್ಕೊಳ್ಳೋಗಿಲ್ಲ. ಅದನ್ನ ಪೇಟೆಂಟ್ ತೊಗೊಂಡಿರ್ತಾರೆ, ಉಳಿದವ್ರ ಹತ್ರ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇನು ಸ್ವಲ್ಪ ಚೇಂಜ್ ಮಾಡ್ತಾರೆ ಹೆಸರನ್ನ, ಅವಾಗ ಏನಾಗುತ್ತೆ? ಇವ್ರಿಗೆ ಬರೋದು ಅಷ್ಟೇ. ಟ್ರೇಡ್ ನೇಮ್ ಬೇರೆ ಆದರೂ ಕೂಡ ಅದು ಔಷಧಿ ಯಾವುದದು? ಒಂದೇ. ಆ ಒಂದೇ ಏನಪ್ಪ, ಈ ಅರ್ಥದಲ್ಲಿ ಬಂದಿರೋದು ಎರಡು ಒಂದೇನೆ. ಏಕಂ ಸಾಂಖ್ಯಂಚ ಯೋಗಂಚ ಯಹ್ ಪಶ್ಯತಿ ನ ಪಶ್ಯತಿ. ನವವಿಧ ದ್ವೇಷಗಳಿವೆ, ಯಾವ ದ್ವೇಷ ಮಾಡ್ಬೋದು ಅಂದರೆ ಎಲ್ಲ ಒಂದೇ, ಎಲ್ಲ ದ್ವೇಷಕ್ಕೂ ತಮಸ್ಯೆ ಆಗ್ತದೆ. ಆದ್ದರಿಂದ ಯಾವ ದ್ವೇಷ ಮಾಡಿದರೂ ಅಷ್ಟೇ. ಏಕಮಪಿ ಇತ್ಯಸ್ಯ ಅಭಿಪ್ರಾಯ ಮಹಾ ಯತ್ ಸಾಂಖ್ಯ ರೀತಿ ಯೋಗಿಭಿ ಅಪಿ ಜ್ಞಾನದ್ವಾರ ಜ್ಞಾನಫಲಂ ಪ್ರಾಪ್ಯತೆ ಇತ್ಯರ್ಥ. ಯೋಗಿಗಳಿಂದ ಕೂಡ ಜ್ಞಾನಫಲ ಸಿಕ್ತು. ಯೋಗಸ್ಯ ಜ್ಞಾನ ಸಾಧನತ್ವೇ ಪ್ರಮಿತೆ ಭವೇದೇ ತತ್ ಇತೇವ ಕಥಂ. ಯೋಗಕ್ಕೆ ಅಂದರೆ ಕರ್ಮಯೋಗಕ್ಕೆ ಜ್ಞಾನ ಸಾಧನತ್ವ ಎಲ್ಲಿ ಪುರುವಾಗಿದೆ ಅಂತ ಕೇಳಿದ್ರೆ ಪುರುವಾಗಿದೆ ನೋಡು ಅಂತ ಹೇಳ್ತಾರೆ. ಏಕಮಪಿ ಏಕಮಪಿ ಅಸ್ತಿತ ಸಮ್ಯಕ್ ಮುಂದೆ ಬಂದಿದೆ ಅದು, ಒಂದನ್ನು ಸರಿಯಾಗಿ ಆಚರಣೆ ಮಾಡಿದ್ರೆ ಎರಡು ಇದ್ದೇ ಇರುತ್ತೆ ಅಂತ ಅರ್ಥ. ತದ ಅನುಪನ್ನ ಉಭಯೋರ್ ಮಧ್ಯೆ ಸಮ್ಯಕ್ ಏಕಮಪಿ ಆಸ್ತಿತ ಫಲಂ ವಿಂದತೆ ಇತಿ ಯೋಜನಾಯಾಮ್ ದ್ವಯೋಹೋ ಸಾಫಲ್ಯ ಮಾತ್ರ ಮುಚ್ಚತೆ. ಏಕಮಪಿ ಸಮ್ಯಗ ಆಸ್ಥಿತ ಉಭಯೋಹೋ ಫಲಂ ವಿಂದತೆ ಇತಿ ಪಕ್ಷೇತು ದ್ವಯಂ ಕಿಂಚಿತ್ ಫಲಂ ಪ್ರತಿ ಸ್ವತಂತ್ರ ಸಾಧನ ಇತ್ಯುಚ್ಯತೆ ಪಕ್ಷದ್ವಯೋಪಿ ನ ಪ್ರಕೃತೋಪಯೋಗ ಇತ್ಯತಃ ಏಕಮಪಿ ಇತಿ. ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ಪ್ರಶ್ನೆ ಏನು ಅಂದರೆ ಏಕಮಿತಿ ಉಭಯೋಹೋ ಮಧ್ಯೆ ಅಂದರೆ ಜ್ಞಾನ ಮತ್ತು ಯೋಗ ಎರಡರಲ್ಲಿ ಸಮ್ಯಗ್ ಏಕಮಪಿ ಆಸ್ಥಿತ ಒಂದು ಸರಿಯಾಗಿ ಆಚರಣೆ ಮಾಡಿದರೆ ಫಲಂ ವಿಂದತೆ ಫಲ ಸಿಗುತ್ತೆ ಇತಿ ಯೋಜನಾಯಂ ಈ ರೀತಿ ಅರ್ಥ ಮಾಡಿಕೊಂಡ್ರೆ ಈ ಶ್ಲೋಕಕ್ಕೆ ದ್ವಯೋಹೋ ಸಾಫಲ್ಯಂ ಮಾತ್ರ ಮುಚ್ಚಿದೆ. ಅದಕ್ಕೂ ಸಾಫಲ್ಯ ಹೇಳಿದಾಗಾಯ್ತು, ಇನ್ನೇನು ಹೇಳಿದಾಗಲಿಲ್ಲ. ಏಕಮ್ ಅನ್ನೋದಕ್ಕೆ ಅಷ್ಟು ಒತ್ತು ಬರಲಿಲ್ಲ ಅಂತ ಅವನು ವಾದ. ಏಕಮಪಿ ಸಮ್ಯಗ್ ಆಸ್ಥಿತ ಉಭಯೋ ಫಲಂ ವಿಂದತೆ ಇತಿ ಪಕ್ಷೇತು ದ್ವಯಂ ಕಿಂಚಿತ್ ಫಲಂ ಪ್ರತಿ ಸ್ವತಂತ್ರ ಸಾಧನ ಮೆಚ್ಚುತ್ತದೆ. ಎರಡನ್ನು ಸರಿಯಾಗಿ ಆಚರಣೆ ಮಾಡಿಬಿಟ್ರೆ, ಎರಡರಲ್ಲಿ ಯಾವೊಂದನ್ನು ಸರಿಯಾಗಿ ಆಚರಣೆ ಮಾಡಿದರೂ ಕೂಡ ಫಲ ಸಿಗುತ್ತೆ ಅಂದರೆ ಯಾವ ಒಂದನ್ನು ಸರಿಯಾಗಿ ಆಚರಣೆ ಮಾಡಿದರು ಅಂತ ಹೇಳಿದಾಗ ಇದೇ ಬೇರೆ ಇದೇ ಬೇರೆ ಅಂತ ಭಾವನೆ ಬರುತ್ತೆ. ಅಲ್ಲಿ ಫಲ ಸಾಮ್ಯ, ಇಲ್ಲಿ ಸಾಧನ ಸಾಮ್ಯ ಬಂದು ಎರಡು ಇಂಡಿಪೆಂಡೆಂಟ್ ಆಯಿತು. ಅವರಿಗೊಂದು ಏನೋ ಫಲ ಸಿಗುತ್ತೆ, ಅದು ಬೇರೆ ಫಲ. ಅದೇ ರೀತಿ ಇದು ಏನೋ ಆಗಿದೆ, ಇದು ಒಂದು ಫಲ ಅಲ್ಲ. ಇಬ್ಬರು ಸಾಧನೆಯೂ ಅಪರೋಕ್ಷ ಜ್ಞಾನನೇ ಆಗಿದೆ. ಮುಂದೇನಾಗ್ತಾರೆ, ಅವರು ವೈಕುಂಠಕ್ಕೆ ಹೋಗ್ತಾರೆ ಅಂತ ಅರ್ಥ ಬರಬೇಕಲ್ಲ. ಅದು ಹೇಗೆ ಬರುತ್ತೆ ಅಂದರೆ ತೋರಿಸ್ತಾರೆ ಏಕಮಪಿ ಇತಿ ಏಕ ಆಚಾರ್ಯ ಭಾಷ್ಯ ಏಕಮಪಿ ಇತ್ಯಸ್ಯ ಅಭಿಪ್ರಾಯ ಮಹಾ ಯತ್ ಸಾಂಖ್ಯ ರೀತಿ ಯೋಗಿಭಿ ಅಪಿ ಜ್ಞಾನದ್ವಾರ ಜ್ಞಾನ ಫಲಂ ಪ್ರಾಪ್ಯತೆ ಇತ್ತ. ಜ್ಞಾನಕ್ಕೆ ಫಲ ಏನು ಹೇಳಿದ್ದಾರೋ ಅದೇ ಫಲ ಸಾಂಖ್ಯರಿಗೇನು ಸಿಗುತ್ತೋ ಕರ್ಮಯೋಗಗಳು ಅದೇ ಸಿಗುತ್ತೆ ಅಂತ ತಾತ್ಪರ್ಯ. ಅಂದರೆ ವೈಕುಂಠ ಅಂಬುದು ಕಾಮನ್. ಭಗವಾನೇವ ಸ್ವವಾಕ್ಯಾಭಿಪ್ರಾಯ ಮಹಾ ಸಗ್ರಾಹ್ಯ ಇತ್ಯರ್ಥ. ಪರಮಾತ್ಮನೇ ಸ್ಪಷ್ಟ ಹೇಳ್ತಿರಬೇಕಾದ್ರೆ ಇನ್ನೊಂದು ವಾದ ಮಾಡಲಿಕ್ಕೆ ಹೋಗಬಾರ್ದು. ಅನೇನಾಪಿ ಯೋಗಸ್ಯ ಜ್ಞಾನ ಸಾಧನತ್ವೇ ಕಿಂ ಪ್ರಮಾಣ ಮುಕ್ತಂ ಇತ್ಯತೋ ವ್ಯಾಚಷ್ಟೇ ಯೋಗಿಭಿಹಿ. ಯೋಗಿಭಿಹಿ ಬರೀ ಕರ್ಮಾಚರಣೆ ಮಾಡೋನು ಜ್ಞಾನದ್ವಾರ ಹೋಗ್ತಾನೆ, ಜ್ಞಾನಿ ಆದವನು ಡೈರೆಕ್ಟ್ ಹೋಗ್ತಾನೆ. ಒಟ್ಟು ಇಬ್ಬರಿಗೂ ಏನಾಯ್ತು ಕಾಮನ್? ಈಗ ಇಬ್ಬರಿಗೂ ಮೋಕ್ಷ ಅಂಬೋದು ಕಾಮನ್. ಮೋಕ್ಷ ಅಂಬೋದು ಕಾಮನ್, ಯಾವುದೋ ಫಲ ಕಾಮನ್ ಅಲ್ಲ, ಮೋಕ್ಷ ಅನ್ನೋ ಫಲ ಕಾಮನ್. ಇತಿ ವ್ಯಾಚಷ್ಟೇ ಯೋಗಿ ಭೇರಿ ತರತಿ ಶೋಕಮಾತ್ಮವೇತ ಇತ್ಯಾದಿನ ಯತ್ ಜ್ಞಾನ ಫಲಂ ಮೋಕ್ಷಾಖ್ಯಂ ಪ್ರಮಿತಂ ತತ್ತಾವತ್ ಯೋಗಿರ್ಭಿ ಪ್ರಾಪ್ಯತೆ ಇತ್ಯುಚ್ಯತೆ. ಅಪಾಪ ಸೋಮಂ ಇತ್ಯಾದಿನ. ಬಟ್ ಇದು ಯಾರಿಗೂ ಅನ್ವಯ ಆಗೋದಿಲ್ಲ. ಅವ್ರು ಮೀಮಾಂಸಕರು ವಾದ ಇದೆ, ಜ್ಞಾನ ಬೇಡೇ ಬೇಡ, ಬರೀ ಕರ್ಮಾಚರಣೆ ಮಾಡಿದ್ರೆ ಹೋಗ್ತೇವೆ ಎಂಬುದಕ್ಕೆ ಅರ್ಥ. ಅವ್ರ ವಾದಕ್ಕಿದು ಪುಷ್ಟಿ ಕೊಡ್ತಕ್ಕಂಥ ಮಾತಲ್ಲ ಇದು. ಯಾರ ವಾದಕ್ಕೆ ಉಪಯುಕ್ತ, ನಮ್ಮ ವಾದಕ್ಕೆ ಉಪಯುಕ್ತನೇ ಹೊರತು ಮೀಮಾಂಸಕರ ವಾದ ಅಥಾತೋ ಧರ್ಮ ಜಿಜ್ಞಾಸ ಕರ್ಮಮೀಮಾಂಸ ಅಂತಾನೆ ಹೆಸರು. ಕರ್ಮ ಅಲ್ಟಿಮೇಟ್. ಅಪಾಮ ಸೋಮಂ ಅಮೃತಾಭೂಮ ಅವ್ರ ಮಾತಿದು. ಅಪಾಮ ಸೋಮಂ ಅಂದ್ರೇನು? ಸೋಮರಸವನ್ನು ಕುಡಿಯೋಣ, ಅಮೃತ ಭೂಮ ಮೋಕ್ಷಕ್ಕೆ ಹೋಗೋಣ, ಅದೇ ಮೋಕ್ಷ ಅಂತ ಅವ್ರ ವಾದ. ಯಜ್ಞ ಮಾಡಿದರೆ ಸೋಮರಸ, ಆ ಸೋಮರಸ ಕುಡಿದ್ರೆ ಸ್ವರ್ಗ, ಅದೇ ನಮಗೆ ಸಿದ್ಧಿ, ಅಷ್ಟು ಸಾಕು ಅಂತಾನೋ. ಅದಕ್ಕೆ ಹೇಳ್ತಾ ತಪ್ಪದು. ತರತಿ ಶೋಕಂ ಆತ್ಮವಿತ್ ಛಾಂದೋಗ್ಯ. ತರತಿ ಶೋಕಂ ಆತ್ಮವಿತ್. ಆತ್ಮವಿತ್ ಅಂದ್ರೇನು? ಆತ್ಮ ಅಂದರೆ ಪರಮಾತ್ಮ. ಆತ್ಮವಿತ್ ಪರಮಾತ್ಮವಿತ್. ವೇದವಿತ್ ಅಂದ್ರೇನು? ವೇದ ಬಲ್ಲವನು. ಆತ್ಮವಿತ್ ಅಂದ್ರೇನು? ದೇವನು ತಿಳಿದವರು, ಜ್ಞಾನಿ ಅಂತ ಅರ್ಥ. ಅವನು ಶೋಕಂ ತರತಿ, ಅವನು ಶೋಕವನ್ನು ದಾಟ್ತಾನೆ. ಯಾವ ಶೋಕ? ಸಂಸಾರ ಶೋಕ. ಸಂಸಾರ ಶೋಕವನ್ನು ದಾಟ್ತಾನೆ ಅಂತ ಛಾಂದೋಗ್ಯ ಹೇಳ್ತಾ ಇದೆ. ಇತ್ಯಾದಿನ ಯತ್ ಜ್ಞಾನ ಫಲಂ ಮೋಕ್ಷಾಖ್ಯಂ ಪ್ರಮಿತಂ ತತ್ತಾವತ್ ಯೋಗಿಭಿರಿ ಪ್ರಾಪ್ಯತೆ ಇತ್ಯುಚ್ಯತೆ ಅಭಾಮ ಸೋಮಂ ಇತ್ಯಾದಿನ ತತ್ರ ವಿಚಾರ್ಯಂ. ಅವ್ರ ಪ್ರಕಾರ ಬರೀ ಆಗ ಹೇಳಿದ್ರೆ ಅದಕ್ಕೆ ಅಪ್ಲಯ ಮಾತಲ್ಲ, ನಿಷ್ಕಾಮಕರ್ಮಕ್ಕೆ ಹೇಳಿದ ಮಾತೇ ಹೊರತು ಸಕಾಮಕರ್ಮ ಅವ್ರು ಹೇಳ್ತಿರೋದು. ಸಕಾಮಕರ್ಮದಿಂದ ಮೋಕ್ಷ ಸಿಗೋದಿಲ್ಲ, ಅದು ಸರಿಯಾಗಿ ತಿಳ್ಕೋಬೇಕು. ಮೀಮಾಂಸಕರ ವಾದ ಯಾವಾಗಲೂ ಏನದು? ಸಕಾಮಕರ್ಮನೇ ಅವ್ರು ಹೇಳೋದು. ಕಿಂ ದ್ವಯಮಪಿ ಸ್ವತಂತ್ರಂ ಮುಕ್ತಿ ಸಾಧನಂ ಉತ ಸಮುಚ್ಚಿತಂ. ಆಗೊಂದು ಪ್ರಶ್ನೆ, ಎರಡೂ ಸೇರಿ ಮುಕ್ತಿಗೆ ಸಾಧನವೋ ಅಥವಾ ಒಂದೊಂದೇ ಸ್ವತಂತ್ರ ಇಂಡಿಪೆಂಡೆಂಟ್ ಆಗಿ ಮುಕ್ತಿ ಸಾಧನವೋ ಅಥವಾ ಎರಡು ಸೇರಿ ಮುಕ್ತ ಸಾಧನವೋ ಅಥವಾ ಏಕಂ ಸಾಕ್ಷಾತ್ ಸಾಧನಂ ಅಪರಂ ತತ್ ಸಾಧನತ್ವೇನ ಇತಿ. ಅಥವಾ ಒಂದು ಡೈರೆಕ್ಟ್ ಸಾಧನ ಇನ್ನೊಂದು ಇಂಡೈರೆಕ್ಟ್ ಸಾಧನ ಅಂತಾನೋ. ನ ಪ್ರಥಮ ದ್ವಿತೀಯವು, ಎರಡೂ ಸರಿಯಲ್ಲ. ನಾಣ್ಯ ಪಂಥ ಇತ್ಯಾದಿ ವಿರೋಧಾತ್. ಜ್ಞಾನಕ್ಕೆ ಒಂದೇ ಮಾರ್ಗ ಅಂತ ಹೇಳಿದಾಗ ಎರಡು ದಾರಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ತೃತೀಯೇಪಿ ಚಿಂತ್ಯಂ ಕಿಂ ಕಸ್ಯ ಸಾಧನಮಿತಿ. ಹಾಗಿದ್ದರೆ ಇದು ಸಾಧನ ಆಗುತ್ತೆ, ಕರ್ಮ ಸಾಧನ ಆಗುತ್ತೆ ಅಂದರೆ ಯಾವ್ದು ಯಾವುದಕ್ಕೆ ಸಾಧನ? ಪ್ರಧಾನ ಯಾವುದು, ಅಪ್ರಧಾನ ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ ಮುಂದೆ. ತತ್ರ ತಾವತ್ ಜ್ಞಾನಂ ಕರ್ಮ ಸಾಧನತ್ವೇನ ಮೋಕ್ಷ ಹೇತು. ಜ್ಞಾನವನ್ನು ಕರ್ಮ ಸಾಧನ ಅಂತ ಮೋಕ್ಷಕ್ಕೆ ಸಾಧನ ಅಂತೀರೋ, ಕರ್ಮವನ್ನು ಜ್ಞಾನ ಸಾಧನ ಅಂತೇಳಿ ಮೋಕ್ಷಕ್ಕೆ ಸಾಧನ ಅಂತೀರೋ? ಅಂದರೆ ಜ್ಞಾನದಿಂದ ಕರ್ಮ, ಕರ್ಮದಿಂದ ಮೋಕ್ಷ ಅಂತ ನಾವಾದೋ, ಕರ್ಮದಿಂದ ಜ್ಞಾನ, ಅದರಿಂದ ಮೋಕ್ಷ ಅಂತ ಹೇಳ್ತಿರುವಂಥ ಪ್ರಶ್ನೆ ಈಗ. ಪ್ರಾಪ್ಸ್ಯತೆ ಇತಿ ಸಿದ್ಧತೆ ನ ಕಿಂಚಿತ್ ಅಂತರಾಧಾಯ ಇತ್ಯಾದಿ ವಿರೋಧ. ನೀವು ಹೇಳಿದ್ದೀರಿ ಹಿಂದಾಗಲೇ, ಮೋಕ್ಷಕ್ಕೆ ಜ್ಞಾನ ಡೈರೆಕ್ಟ್ ಸಾಧನ, ಕರ್ಮ ಮಾತ್ರ ಜ್ಞಾನ ಬಂದಮೇಲೆ ಸಾಧನ ಅಂತ ಹೇಳಿದ್ದೀರಿ. ಆ ಮಾತು ವಿರೋಧ ಬರುತ್ತೆ, ಎರಡು ಇಂಡಿಪೆಂಡೆಂಟ್ ಅಂದರೆ ವಿರೋಧ ಬರುತ್ತೆ. ಅತಃ ಪರಿಶೇಷಾತ್ ಯೋಗಿ ಭೀರಪಿ ಜ್ಞಾನದ್ವಾರ ಜ್ಞಾನಫಲಂ ಪ್ರಾಪ್ಯತೆ ಇತಿ ಸಿದ್ಧತೆ. ಆದ್ದರಿಂದ ಕೊನೆಗೆ ಉಳಿದದ್ದೇನು ಅಂದರೆ, ಜ್ಞಾನವೇ ಮೋಕ್ಷ ಸಾಧನ, ಕರ್ಮದಿಂದ ಜ್ಞಾನ ಸಿದ್ಧಿ, ಜ್ಞಾನದಿಂದ ಮೋಕ್ಷ ಸಿದ್ಧಿ ಅಂತ ಹೇಳಿರೋದ್ರಿಂದ ಯಾವ ವಿರೋಧನೂ ಇಲ್ಲ. ತಥಾಚ ಯೋಗಸ್ಯ ಜ್ಞಾನ ಸಾಧನತ್ವ ಸಿದ್ಧಮಿತ್ಯರ್ಥ. ಆ ಅರ್ಥದಲ್ಲಿ ಯೋಗಕ್ಕೆ ಜ್ಞಾನ ಸಾಧನತ್ವ ಹೇಳಿದರು. ಯೋಗ ಎರಡು ಹಂತದಲ್ಲಿದೆ. ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಕರ್ಮಯೋಗ ಅಂದರೆ ನಿಷ್ಕಾಮ ಕರ್ಮಯೋಗ, ಅದರ ಫಲ ಏನು? ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಮಾಡೋ ಕರ್ಮಾಚರಣೆಗೆ ಏನು ಫಲ? ಅನ್ನ. ಎರಡರ್ಥದಲ್ಲೂ ಕೂಡ ಮೋಕ್ಷ ಸಾರ್ಥ ಕರ್ಮ ಸಾರ್ಥಕ ಅಂತ ಹೇಳಿದ್ರು. ಯಾರು ಹೇಳಿದ್ರು ಇತ್ತೆ ಅಂತ ಹೇಳಿದ್ರಲ್ಲ ಈಗ, ಇಷ್ಟೊತ್ತು ಹೇಳಿದ್ದೇನು ಅವರು? ಆಚಾರ್ಯ ಮಾತು ದೊಡ್ಡದ, ನಮ್ಮ ಊಹೆ ದೊಡ್ಡದ. ಈಗ ಆಚಾರ್ಯಕಾರ ಹೇಳಿ ಆಯ್ತು, ಈಗ ಏನಿದೆ ಅಂತ ಹೇಳಿದ್ರು? ಫಲ ಇದೆ ಅಂತ ಹೇಳ್ಬಿಟ್ರು. ಏನ್ ಫಲ ಇದೆ? ಜ್ಞಾನ ಫಲ ಇದೆ. ಅಪರೋಕ್ಷ ಜ್ಞಾನನೇ ಫಲ ಅಂತ ಹೇಳಿದ್ಮೇಲೆ ಫಲ ಇಲ್ಲ ಅಂತ ಹೇಳಿ ಎಲ್ಲಿ ಹೇಳಿದ್ರಿ ಈಗ? ಇದೇ ಅಂತ ಹೇಳ್ಬಿಟ್ರಲ್ಲ. ಪ್ರತಿಯೊಂದಕ್ಕೂ, ಪ್ರತಿಯೊಂದು ಕರ್ಮಕ್ಕೂ ಫಲ ಇದೆ, ಎರಡಕ್ಕೂ ಮೂರಕ್ಕೂ ಅಲ್ಲ. ಎಷ್ಟು ಉಸಿರಾಟ ಆಗಬಹುದು, ಅವಲಕ್ಕಿ ಕೊಟ್ಟ ಫಲ ಇದೆ. ಬ್ರಹ್ಮದೇವರು ಶ್ವಾಸ ಬಿಟ್ಟರು, ವರಾದೇವರು ಅವತಾರ ಮಾಡಿದರು. ಅದರಿಂದ ಅರ್ಥ ಆಯ್ತಾ? ಮಾಡು ಪ್ರತಿಯೊಂದು ಕೆಲಸಕ್ಕೂ ಏನಿದೆ, ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ಏನು ಮಾಡಿರ್ತಾನೆ ವಿದ್ಯಾರ್ಥಿ, ಅದಿಷ್ಟಕ್ಕೂ ಬಾರಿಸ್ ಬರೋದು. ಕೊನೆಗೆ ಬರೆದಾಗ ಪ್ರತಿಯೊಂದು ಬಾರಿಸ ಕೌಂಟ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲ ಹೋದ್ರೆ ಇಲ್ಲ, ತಪ್ಪದು. ಅದು ಫಲ ಇಲ್ಲ ಅಂತ ಹೇಳಿದ್ರೆ ತಪ್ಪು ಅಂತ ಹೇಳ್ಬಿಡು, ಪಾಲಿಸಿರು ಅಂತ ಹೇಳ್ಬಿಟ್ಟಿದ್ದಾರೆ ಆಗ್ಲೇನೆ. ಅದಕ್ಕೆ ಹೇಳ್ತಿರೋದು, ಸ್ವರೂಪದಲ್ಲಿ ಜ್ಞಾನ ಇದ್ದೇ ಇರುತ್ತೆ. ಆ ಜ್ಞಾನ ಜಾಸ್ತಿ ಆದಷ್ಟು ಫಲ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ಉದಾಹರಣೆಗೆ, ಒಬ್ಬನು ಬರೀ ಪಾಸ್ ಆದವನಿಗೂ ಜ್ಞಾನ ಇದೆ, ಫಸ್ಟ್ ರ್ಯಾಂಕ್ ಬಂದವನಿಗೂ ಜ್ಞಾನ ಇದೆ, ಹೊತ್ತಾನೆ ಆಯ್ತಾ? ಬಟ್ ಇವನಿಗೆ ಕೆಲಸ ಕೊಡೋ, ಅವನಿಗೆ ಕೊಡೋ ಕೆಲಸ ಇವನಿಗೆ ಕೆಲವು ಕೊಡೋದಿಲ್ಲ. ಫಸ್ಟ್ ರ್ಯಾಂಕ್ ಬಂದವನಿಗೆ ಕೊಡೋ ಕೆಲಸನ ಇವನಿಗೆ ಕೊಡೋಕ್ಕಾಗೋದಿಲ್ಲ. ಯಾತಕ್ಕೆ? ಜ್ಞಾನದಲ್ಲಿ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ಈಗ ಕರ್ಮದಲ್ಲೂ ಹಾಗೇನೆ, ಸ್ವಲ್ಪ ತಿಳ್ಕೊಂಡು ಮಾಡಿದವ್ರಿಗೆ ಸ್ವಲ್ಪ ಫಲ, ಹೆಚ್ಚು ತಿಳ್ಕೊಂಡು ಮಾಡಿದವ್ರಿಗೆ ಹೆಚ್ಚು ಫಲ. ಅರ್ಥ ಸುಧಾಮ ಬರೀ ಅವಲಕ್ಕಿ ಕೊಟ್ಟ, ಆ ಹಿಂದೆ ಎಷ್ಟು ದೊಡ್ಡ ಜ್ಞಾನ ಇತ್ತ ಆತನಿಗೆ, ಅದು ಪರಮಾತ್ಮ ಏನು ಕೊಟ್ಟ? ಎಲ್ಲ ಕೊಟ್ಬಿಟ್ಟ. ದುರ್ಯೋಧನ ಎಲ್ಲ ಮಾಡಿಸಿದ್ದ, ಏನು ಜ್ಞಾನ ಇಲ್ಲ ಅವನಿಗೆ? ಇಷ್ಟ ಸರ್ವೋತ್ತಮ ಅಂತ ಗೊತ್ತಿ. ಇವನು ಟ್ರ್ಯಾಪ್ ಮಾಡ್ಬೇಕು ಏನಾರು ಮಾಡಿ, ನಮ್ಮ ಕಡೆ ಹೇಳ್ಕೊಬಿಟ್ಟು ಪಾಂಡವರಿಗೆ ಕೈ ಕೊಡ ಮಾಡಬೇಕು. ಆ ಬರೀ ಮಿಥ್ಯಾ ಜ್ಞಾನ ಹಾಳಾಗಿ ಹೋಗ್ಬಿಡ್ತ. ಸೊ ಜ್ಞಾನ ಬೇಕೇ ಬೇಕು, ಜ್ಞಾನ ಇಂಟೆನ್ಸಿಫೈ ಆದಷ್ಟು. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಇದೆ, ಭಾರಿ ದೊಡ್ಡವ್ರು ನೈವೇದ್ಯ ಮಾಡಿರ್ತಾರೆ, ಭಾರಿ ಜ್ಞಾನ ಆಗ್ತಾರೆ. ಸರಿ, ಅದಕ್ಕೆ ಅನುಸಂಧಾನ ಜಾಸ್ತಿ ಇರುತ್ತೆ ಅವ್ರಿಗೆ. ಇವು ಸಾಮಾನ್ಯನಿಗೆ ಅನುಸಂಧಾನ, ಬರೀ ನೀರು ಹಾಕಿದ ಅನುಸಂಧಾನ, ಈಗದು ಬಿಟ್ಟರೆ ಅಷ್ಟೇ ಅನುಸಂಧಾನ ಆತನಿಗೆ, ಒಳಗೇನು ಗೊತ್ತೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ನೈವೇದ್ಯದಲ್ಲೂ ಕೂಡ ತಾರತಮ್ಯ ಇದೆ. ಸಾಮಾನ್ಯವಾಗಿ ದೊಡ್ಡವರಿದ್ದಾಗಿರೋ ನೀವು ಮಾಡಿ ಅಂತ ಕಳಿಸೋ, ಅದಕ್ಕೋಸ್ಕರ ಇವತ್ತು ನಾವು ಮಾಡಿದ ಗಲಾಟೆ ಬರ್ತಾರೆ, ಅದು ಪರಿಚಯ ಆಗುತ್ತೆ. ನೀವು ಮಾಡಿ ಅಂತ ಇವರು ಕಳಿಸೋದಿಲ್ಲ, ಅವರೇ ನಾನೇ ಗಲಾಟೆ ಗಲಾಟೆ ಮಾಡ್ತಾರೆ, ಅದು ತಪ್ಪೇ ಬಿಡುತ್ತೆ. ತಾನು ತಾನೇ ಕ್ಲೇಮ್ ಮಾಡ್ಕೊಂಡಾಗ ಉಳಿದವ್ರು ಏನು ಮಾಡ್ಬೇಕು? ಅದನ್ನು ಹೇಳಬೇಕು, ನೀವು ತಿಳ್ಕೊಂಡಿದ್ದೀರಿ ಹೋಗಿ ಅಂತೇಳಿ. ಎಕ್ಸ್ಪರ್ಟ್ ನೀವು ಡ್ರೈವ್ ಮಾಡಿ ಅಂತ ಹೇಳ್ತಾರಲ್ಲ ಹಾಗೆ, ನೀವು ಡ್ರೈವ್ ನೀವು ಚೆನ್ನಾಗಿರ್ತೀವಿ, ನೀನು ಡ್ರೈವ್ ಮಾಡಿದ್ರೆ ನಾನೇ ಮಾಡ್ತೀನಿ, ನಾನು ಭಾರಿ ಒದ್ದಂತ ಅಂತ ಮಾಡಿದ್ರೆ ಪರಿಚಯ ಆಗಿಬಿಡುತ್ತೆ. ಒಪ್ಕೋತಾನೆ ಏನು ಮಾಡ್ತಾ, ಹೌದು ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ, ನಮ್ಮ ಕೈಲಿ ಆಗಲ್ಲ, ಅದು ಗ್ರೇಟ್ನೆಸ್ ಅದು. ಅದೇ ರೀತಿ ಇಲ್ಲೂ ಹಾಗೆ ಹೇಳೋದು, ಸಿದ್ಧಿ ಜಾಸ್ತಿ ಇರುತ್ತೆ, ತಿಳುವಳಿಕೆ ಜಾಸ್ತಿ ಇರುತ್ತೆ. ಎಷ್ಟೋದೇ ನಂಬರು ಆಕ್ಸಿಡೆಂಟ್ ಮಾಡ್ಕೋತಾರಲ್ಲ, ಪಾಪ ತಾವೇ ಕಾರ್ ಕಲ್ತ್ಕೊಂಡ್ಬಿಡ್ತಾರೆ, ತಾವೇ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಸ್ವಲ್ಪ ಡ್ರೈವಿಂಗ್ ಓಕೆ, ಅದು ಲಾಂಗ್ ಜರ್ನಿಗೆಲ್ಲ ಸಾಕಾಗೋದಿಲ್ಲ, ಯಾಕಂದರೆ ಅವ್ರು ಪ್ರಾಕ್ಟೀಸ್ ಇರುತ್ತೆ ಅವರಿಗೆ, ಗೊತ್ತಾಯ್ತಾ? ಮತ್ತು ಸಡನ್ ಆಗಿ ಮೈಯೋಗಲ್ಲ ಗೊತ್ತಾಗೋದಿಲ್ಲ ಇವರಿಗೆಲ್ಲ, ಯಾವ ರೀತಿ ಮಾಡೋಕ್ಕಾಗಲ್ಲ ಗೊತ್ತಿರುತ್ತೆ. ಎಷ್ಟೋ ನಂಬರು ಆಕ್ಸಿಡೆಂಟ್ ಮಾಡಿದ್ರು ಅಂತಂದೇ ಅಮೆಚರು ಇವೆಲ್ಲ. ಅವಾಗೇನಾಗುತ್ತೆ ಅಂದರೆ ಅವ್ರಿಗೆ ಸಿಗೋದಿಲ್ಲ. ಆ ಡ್ರೈವರ್ ಹತ್ತಕ್ಕೆ ಡ್ರೈವರ್ ನಮಗೆ ಡ್ರೈವಿಂಗ್ ಬರುತ್ತಲ್ಲ, ಕಾರ್ ಬಂದೋದ್ರೆ ಡ್ರೈವಿಂಗ್ ಅಲ್ಲ, ಏನು ಬೇಕು ಅದಕ್ಕೆ? ಇಂಥ ನ್ಯಾಕ್ ಇರಬೇಕು, ಸಡನ್ನೇ ಬಂದ್ಬಿಡ್ತಾವ ನೋಡಿ, ಯಾವ ಥರ ಕಂಟ್ರೋಲ್ ಮಾಡಬೇಕಲ್ಲ, ಗೊತ್ತಾಯ್ತಾ? ಅದು ಅದು ಆಲ್ಟ್, ಅದು ಸುಮ್ಮನೆ ಮಾಡೋಕ್ಕೆ ಬರಲ್ಲ, ಅದು ಅದೇ ಮಾಡೋಕ್ಕೆ ಹೋದಾಗ ಹೊಡೆದು ಬಿಡ್ತಾರೆ ಮತ್ತೆ ಇನ್ನೊಬ್ಬರು. ಯಾಕೆ ಅವ್ರ ತಪ್ಪನ್ನು ಯೋಚನೆ ಮಾಡೋಷ್ಟು ತಿಳುವಳಿಕೆ ಇರಬೇಕು ಅವರಿಗೆ, ಅವಾಗಲೂ ಸೇಫ್ ಆಗಿ ಮಾಡೋಕ್ಕಾಗತ್ತೆ. ತುಂಬ ನಂಬರ್ ಆಕ್ಸಿಡೆಂಟ್ ಮಾಡ್ಕೊಂಡಿರೋದೆಲ್ಲ ತಾವೇ ಮಾಡ್ತೀವಿ ಅಂತ ಮಾಡ್ಕೊಂಡು ಆಕ್ಸಿಡೆಂಟ್ಗಳು. ಎಕ್ಸ್ಪರ್ಟ್ ಡ್ರೈವರ್ ಮಾಡಿ ಆಕ್ಸಿಡೆಂಟ್ ಅವು ಬೇರೆ ಇರ್ತವೆ, ಅದಿಲ್ಲ ಅಂತಲ್ಲ, ಅವ್ರು ಕನ್ಸಿಡರ್ ಅದು ಅದು ರೇಟ್ ಭಾಳ ಕಡಿಮೆ ಇರುತ್ತೆ, ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ತಮ್ಮ ಒಪ್ಕೋಬೇಕಿದ್ರೆ ನಾವು ಮನೆ ಪೂರ್ತಿ ಮಾಡ್ತೇವೆ ಹೊರತು ಹೆಚ್ಚೆಲ್ಲ ಆಗಲ್ಲ ಅಂತ ಹೇಳ್ಬೇಕು. ಏನೋ ಅಲ್ಲ, ಅದನ್ನೇ ಹೇಳಿದ್ದು, ಬರೀ ನಾವು ಕರ್ಮ ಆಗ್ತದೆ ಅಂತ ಹೇಳೇ ಇಲ್ಲ ನಾವು. ಫಸ್ಟ್ ಕರ್ಮಯೋಗಗಳಿಗೆ ಅಪರೋಕ್ಷ ಆಗೋದು ಯಾವಾಗ? ಜ್ಞಾನ ಮೂಲಕನೇ ಅಂತ ಹೇಳಿದ ಮೇಲೆ ಗೊತ್ತಾಯ್ತಿಲ್ಲ, ಜ್ಞಾನ ಬೈಪಾಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಜ್ಞಾನ ಅಲ್ಟಿಮೇಟ್ ಅದು. ಕರ್ಮಯೋಗಿಗಳು ಯಾರು ಕೂಡ ಜ್ಞಾನದ್ವಾರ, ಅದರಿಂದ ವ್ಯತ್ಯಾಸ ಬರಲೇ ಇಲ್ಲ. ಎರಡು ಒಂದೇ, ಇಬ್ಬರು ಈಕ್ವಲ್ ಆಗ್ತಾ, ಇಬ್ರಿಗೆ ಜ್ಞಾನ ಇಬ್ಬರಿಗೂ ಕಾಮನ್ ಆಯ್ತಲ್ಲ ಈಗ. ಕಾಮನ್ ಆದ್ರೆ ನೀವು ಒಬ್ರು ಯಾರೋ ಈ ಕಡೆಯಿಂದ ಹೋದ್ರಪ್ಪ, ಪುರಿ ಮೇಲೆ ಹರಿದ್ವಾರಕ್ಕೆ ಹೋದ್ರು, ಇನ್ನೊಬ್ರು ನಾಸಿಕ್ ಮೇಲೆ ಹರಿದ್ವಾರಕ್ಕೆ ಹೋದ್ರು. ಅಲ್ಲಿ ಎಲ್ಲ ಹೋಗಿದ್ದ ಎಲ್ಲಿಗೆ ಅವರು? ಅಲ್ಲಿಗೆನೆ ಪ್ರತಿ ಸ್ಟೇಜಲ್ಲಿ ಅವ್ರು ಏನಾಗ್ತಿರ್ತ ಏನಾಗ್ತಾ ಇರ್ತಾರೆ ಅಷ್ಟೇ. ಅವು ಹರಿದ್ವಾರಕ್ಕೆ ಹೋಗಿದ್ ಕಾಮನ್ ಅರ್ಥ ಆಯ್ತಾ? ಈಗ ಹರಿದ್ವಾರ ಜ್ಞಾನ ಒಂದೇ, ಹರಿಗೆ ದ್ವಾರ ಗೊತ್ತಾಯ್ತಾ, ಬೇರೆ ದ್ವಾರ ಇಲ್ಲೇ ಇಲ್ಲ, ಬೈಪಾಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನು ಮಾಡಲೇಬಾರದು ಕೂಡ. ಮತ್ತೆ ಪ್ರಶ್ನೆ ಬರಲೇ ಇಲ್ಲ, ಹೆಚ್ಚು ಕಡಿಮೆ ಬರಲೇ ಇಲ್ಲ. ಈಗ ಏನಾಯ್ತು, ಈಗ ಹರಿದ್ವಾರಕ್ಕೆ ಹೋದ್ರಪ್ಪ ದುಡ್ಡು ಹೆಚ್ಚು ಖರ್ಚಾಗಿರ್ಬೋದು, ಸ್ವಲ್ಪ ಡೌಂಡ್ ಔಟ್ ಆದಾಗ ರೂಟ್ಗಳು ಹೆಚ್ಚಾದಾಗ ದುಡ್ಡು ಹೆಚ್ಚು ಕಡಿಮೆ ಆಗ್ಬೋದು. ಪ್ಲೇನಲ್ಲಿ ಹೋದ ಒಬ್ಬನು, ಕಾರಲ್ಲಿ ಹೋದ, ಫ್ಲೈಟ್ ದುಡ್ಡು ಜಾಸ್ತಿ ಆಯ್ತು ಅಷ್ಟೇ ಹೊರತು ನಿಮಗೆ ಬೆಳಿಗ್ಗೆ ಹೋಗಿದ್ದು ಕಾಮನ್ ಆಯ್ತು. ಒಂದು ಬೇಗ ಹೋದ, ಆ ಥರ ಅಡ್ವಾಂಟೇಜ್ ಇರ್ಬೋದೇ ಹೊರತು ಇದಿಲ್ಲ. ಜ್ಞಾನ ಅಂಬುದು ಕಂಪಲ್ಸರಿ ಅಂತ ಹೇಳಿದ ಮೇಲೆ ಅದು ಬೈಪಾಸ್ ಮಾಡೋ ಪ್ರಶ್ನೆ ಬರೋದೇ ಇಲ್ಲ. ನಮ್ಮ ಪ್ರಕೃತಿ ಇವತ್ತು ಬೈಪಾಸ್ ಮಾಡ್ಬೋದು ಅಂತ ಹೇಳಿ ಹೇಳಿ ಜನಕ್ಕೆ ಅದು ಅದೇ ತಲೆ ಕೂತ್ಬಿಟ್ಟಿದೆ. ದಾನ ಮಾಡಿದ್ರೆ ಹೋಗುತ್ತೆ, ಇದಾದ್ರೆ ಆಗುತ್ತೆ, ಪರವಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅವ್ರು ಇವ್ರು ಕೊಡ್ತಾರೆ ತಗೋತ, ಇವರು ಇಲ್ಲೇ ಇರ್ತಾರೆ ಅಲ್ಲೇ ಇರ್ತಾರೆ, ಏನು ಉಪಯೋಗ ಅದರಿಂದ ಹೇಳ್ಬೇಕು. ದಾನ ಕೊಟ್ಟರೆ ಕೆಲಸ ಆಗೋದಿಲ್ಲ, ದಾನ ಕೊಡಿ ಅದು ಎಲ್ಲಿ ಎಂಡ್ ಆಗ್ಬೇಕದು ಜ್ಞಾನಕ್ಕೆ ಅಂತ ಹೇಳಿದ್ರೆ ಅವರಿಗೂ ಉಪಯೋಗ ಇವರಿಗೂ ಉಪಯೋಗ. ತರತಿ ಶೋಕ ಮಾತ್ಮವಿತೆ ನ ಕಿಂಚಿದ ಅಂತರ ಆದಾಯ ಅಂದ್ರೆ ಇನ್ ಬಿಟ್ವೀನ್, ಯಾವ್ದು ಮೀಡಿಯೇಷನ್ನು ಬೇಕಿಲ್ಲ ಜ್ಞಾನಕ್ಕೆ, ಕರ್ಮಕ್ಕೆ ಮಾತ್ರ ಜ್ಞಾನದ ಮೀಡಿಯೇಷನ್ ಬೇಕು, ಅಷ್ಟೇ ವ್ಯತ್ಯಾಸ. ಅರ್ಚಾದ ಯೋಗಿ ಭೀತಿ ಯದಾ ವದತ ಯೋಗ ಶಬ್ದೋ ಧರ್ಮಿಣಾಂ ಉಪಲಕ್ಷಕ ಅರ್ಷಾದ್ಯಂತ ಅತಿ ಅರ್ಷಾದ್ಯ ಜಂತೋ ವಾ ಇತಿ ಸೂಚಿತಂ. ಅಂದ್ರೆ ಎಲ್ಲೆಲ್ಲಿ ಬರೀ ಕರ್ಮದಿಂದ ಮೋಕ್ಷ ಅಂತ ಹೇಳಿರ್ತಾರೆ ಅದಕ್ಕೆ ಅರ್ಥ ಜ್ಞಾನದ್ವಾರ ಅಂತ ಅರ್ಥ ಮಾಡ್ಕೋಬೇಕೆ ಹೊರತು ಡೈರೆಕ್ಟ್ ಏನಲ್ಲ. ಜ್ಞಾನದಿಂದ ಮೋಕ್ಷ ಅಂದ್ರೆ ಡೈರೆಕ್ಟ್, ಕರ್ಮದಿಂದ ಮೋಕ್ಷ ಅಂದ್ರೆ ಇಂಡೈರೆಕ್ಟ್ ಗೊತ್ತಾಯ್ತಾ. ಅದು ಹೇಳ್ತಾರೆ ಬಿಟ್ಟು ಆಚಾರ್ಯ ಹೇಳಿಲ್ಲ ಆಚಾರ್ಯರೀಗ ಎಷ್ಟೋ ಜನ ಇಷ್ಟು ಧರ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ಯೋತಿ ತತ್ವತಃ, ನನ್ನ ಜನ್ಮ ದಿವ್ಯ ನನ್ನ ಕರ್ಮ ದಿವ್ಯ ಅಂತ ತಿಳ್ಕೊಂಡ್ರೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಲ್ಲ ಫಸ್ಟ್ ಆಚಾರ್ಯ ಎಷ್ಟು ಉತ್ತರ ಕೊಟ್ಟರು ಅದಕ್ಕೆ? ಒಂದನ್ನು ಸರಿಯಾಗಿ ತಿಳ್ಕೋಬೇಕು, ಎಲ್ಲ ತಿಳ್ಕೊಂಡಿರಲೇಬೇಕು, ಒಂದಕ್ಕೆ ಮೋಕ್ಷ ಅಂತ ಅರ್ಥ ಅಲ್ಲ. ಅದೇ ರೀತಿನೇ ಕರ್ಮದ ಬಗ್ಗೆ ಹೇಳ್ತಾ ತಿಳ್ಕೊಂಡಿರ್ಬೇಕು. ಅದೇ ಹಠ ಅಂದ್ರೆ ಹಠ ಅಷ್ಟೇ, ಏನು ಅರ್ಥ ಇಲ್ಲ. ಹಠಯೋಗ ಶಬ್ದನೇ ಸರಿಯಾದ ಪದ ಅಲ್ಲ. ಹಠಯೋಗ ಅಂತ ಹೇಳಿದ್ರೆ ಹಠ ಮಾಡಿ ಯೋಗ ಮಾಡೋದು ಅಷ್ಟೇ, ಏನು ಉಪಯೋಗ? ಹಠ ಮಾಡಿ ಸಾಧಿಸ್ಬಿಟ್ಟೆ ಅಂತ ಹೇಳಿದ್ರೆ ಅದಲ್ಲ, ಅದಕ್ಕೆ ಸಾಧ್ಯತೆನೇ ಇಲ್ಲ. ದೇವ್ರ ಮುಂದೆ ಹಠಗೆಟ್ಟ ನಡೆಯೋದಿಲ್ಲ ಯಾವುದು. ಹಠ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಇದೆ, ಆ ಅರ್ಥದಲ್ಲಿ ಸರಿ ಅರಿವರ್ತು. ಇವ್ರು ಹೇಳೋ ಹಠಯೋಗ ಅದಲ್ಲ, ಇವ್ರ ಸ್ವರೂಪದ ಕಾನ್ಸೆಪ್ಟೇ ಗೊತ್ತಿಲ್ಲ ಇವರಿಗೆ. ಇವ್ರು ಹಠಯೋಗಿಗಳು ಅಂದ್ರೆ ಹಠ ಮಾಡೋ ಯೋಗಿಗಳೇ ಹೊರತು ಬೇರೆ ಏನು ಇಲ್ಲ. ಏನ ಹೌದು, ಯಾರು ಯಾರಿಟ್ಟು ಸಂಶಯನೇ ಇಲ್ವಲ್ಲ, ಗೊತ್ತಾಯ್ತಾ, ಸಂಶಯನೇ ಇಲ್ಲ. ಯಾಕೆ ದಾನ ಕೊಡ್ತು, ಜ್ಞಾನಪೂರ್ವಕ ದಾನ ಕೊಡೋದ್ರಿಂದ ಎಷ್ಟು ಮಹತ್ವ ಬಂತಾಗ ಹೇಳುತ್ತೆ. ಇವರಿಗೆ ಜ್ಞಾನ ಬಂದು ಮಹತ್ವ, ಅವ್ರಿಗೆ ಜ್ಞಾನ ಇದ್ದು ಮಾಡ್ತಾ ಆನಂದ ಆಚೆಯ ಕಾರಣ. ಅದಕ್ಕೆ ಎಲ್ಲರೂ ಪಾಂಡವರು ದಾನ ಮಾಡ್ತಾರೆ ಗೊತ್ತಾಯ್ತಿಲ್ಲ, ಪಾಂಡವರು ದಾನ ಮಾಡ್ತಾರೆ. ಸಹಜ ಕೃಷ್ಣ ದಾನ ಮಾಡಿ ತೋರಿಸ್ತಾನೆ ಅವರಿವ್ರಿ ಆತಕ್ಕೆ, ಅಂದಮೇಲೆ ಇನ್ನೇನು ಬೇಕು? ಅದು ಫಲ ಇದೆ ತೋರಿಸ್ಲಿಕ್ಕಾನೆ ದೇವ್ರು ಮಾಡಿರೋದು, ಆತನೇ ಫಲ ಇಲ್ಲ, ಫಲ ತೋರ್ಸಕ್ಕೆ ಆ ರೀತಿ ಮಾಡಿದ್ದಾನೆ. ಆದ್ರಿಂದ ಎಲ್ಲ ಸ್ಟೇಜ್ ನಮಗೇನಾಗಿದೆ, ಅಜ್ಞಾನಿಗಳಿಗೆ ದಾನ ಕೊಡೋ ಶಕ್ತಿ, ಜ್ಞಾನಿಗಳಿಗೆ ದಾನ ಕೊಡಬೇಕಾಗಿಲ್ಲ ಅಂತ ಆಗಿಬಿಟ್ಟಿದೆ. ತಪ್ಪೋದು, ಜ್ಞಾನಿಗಳಿಗೆ ಜಾಸ್ತಿ ಬೀಳ್ಬೇಕಿರೋದು ಏನು ಮಾಡ್ತಾರೆ ಅವರು, ಜಾಸ್ತಿ ಕೊಡ್ತಾರೆ ಸಾಮಾನ್ಯರಿಗಿಂತ. ಸಾಮಾನ್ಯರು ಕೊಡೋದು ಕಡಿಮೆ, ಯಾಕಂದ್ರೆ ನಿಜವಾದ ಬೆಲೆ ಗೊತ್ತಿಲ್ಲ ಅವರಿಗೆ, ಇವ್ರಿಗೆ ಕೊಡೋದೇ ಜಾಸ್ತಿ ಯಾವಾಗ ಅದು ಗೊತ್ತಾಗಲ್ಲ ಇವರಿಗೆ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮ ಯೋಗತಃ ಯೋಗಯುಕ್ತೋ ಬುರಿರ್ ಬ್ರಹ್ಮ ನಚರೇಣ ಆಚಿ ಗಚ್ಚತಿ. ಇವತ್ತು ನಮ್ಮಲ್ಲೇ ತಗೊಳ್ಳೋಣ, ಒಬ್ಬ ಗೃಹಸ್ಥ ಏನೋ ಕಾರ್ಯ ಒಂದು ವರ್ಷಕ್ಕೊಂದು ಹತ್ತು ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ತಾನೆ, ವೈಕುಂಠ ಗುಂಠ ಅಂತ ಮಾಡ್ತಾನೆ, ಆಗ ಷೋಡಶ ದಾನ ಕೊಟ್ಬಿಡ್ತಾನೆ, ಓ ಭಾರಿ ದಾನ ಕೊಟ್ಟರು ಅಂತ ಹೇಳ್ತಾರೆ. ಈ ಮಠಾಧಿ ಜ್ಞಾನಿಗಳೆಲ್ಲ ವರ್ಷಕ್ಕೊಂದು ದೊಡ್ಡ ದೊಡ್ಡ ಸಭೆಗಳು ಮಾಡಿ ಕೊಡ್ತಾರೆ, ಆ ರೀತಿ ಜನ್ಮದಲ್ಲಿ ಒಂದ್ಸತಿ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಆ್ಯಕ್ಚುಲಿ ಇವರು ಏನಿವರು, ಸನ್ಯಾಸಿಗಳು ಮಠಾಧೀಶರು, ತಿಳಿತಿಲ್ಲ ಪಾಠ ಪ್ರವಚನ ಮಾಡೋರು, ಅವ್ರು ಜಾಸ್ತಿ ಕೊಟ್ಟರು ಇವ್ರು ಜಾಸ್ತಿ ಕೊಟ್ಟರು, ಈಗ ಜಾಸ್ತಿ ಕೊಟ್ಟಿದ್ದು ಯಾರು ದಾನ ಮಾಡಿದ್ದ ಸಂಭಾವನೆ ಅಂದರೆ ದಾನ ಅಷ್ಟೇ ಅದಂತ. ವಿದ್ವತ್ತಿ ಕೂಡ ಜ್ಞಾನ ಅಷ್ಟೇ ಹೊರತು ಬೇರೆ ಅಲ್ಲ, ಜಾಸ್ತಿ ಕೊಟ್ಟಾಗಲಿಲ್ಲ. ಈಗ ಆ ಅರ್ಥದಲ್ಲಿ ಜ್ಞಾನ ಜಾಸ್ತಿ, ದೊಡ್ಡ ದೊಡ್ಡ ಸಂಬಳ ಕೊಡಬೇಕಾದ್ರೆ ಏನಾಗಿರ್ಬೇಕು, ಅವ್ರು ಹೆಚ್ಚು ಸಂಬಳ ಕೊಡಬೇಕಾದ್ರೆ ಹೆಚ್ಚು ಶ್ರೀಮಂತರಾಗಿರ್ಬೇಕು. ಅದೇ ರೀತಿ ದಾನಾದಿಗಳು ಹಾಗೇನೆ, ಯಾವುದು ರಿಸರ್ಚ್ ಸುಸುನೆ ಬರೋದಿಲ್ಲ. ಇವ್ರ ರಿಸರ್ಚ್ ಇವರು ಇರೋ ರಿಸರ್ಚ್ ಉಪಯೋಗಿಸ್ತಾರೆ ಎಲ್ಲರೂ ಕೂಡ, ಉಪಯೋಗಿಸಲ್ಲ. ಎಲ್ಲ ರಿಸರ್ಚ್ ಸರಿಯಾಗಿ ಉಪಯೋಗಿಸಿದರೆ ಅದು ಯಶಾಶಕ್ತಿ ಅನ್ನೋ ಪದ ಅದಕ್ಕೆ ಉಪಯೋಗಿಸಿರೋ, ಅವಾಗ ಅವ್ರು ಬ್ಯಾಲೆನ್ಸ್ ಮಾಡ್ಬೋದಾಗ. ಒಬ್ಬ ಬಡವ ಇದ್ದ, ಒಂದು 10 ರೂಪಾಯಿ ಖರ್ಚು ಮಾಡಿದ, ಒಬ್ಬ ಕೋಟ್ಯಾಧೀಶ 1,000 ರೂಪಾಯಿ ಖರ್ಚು ಮಾಡಿದ, ಯಾರು ದೊಡ್ಡದೀಗ? ಎರಡು ಒಂದೇ ಆಗಾಯ್ತು, ಸಾಧ್ಯನೇ ಇಲ್ಲ. ಯಾರು ಜಾಸ್ತಿ? ಬಡವ ಇರೋದೇ 10 ರೂಪಾಯಿ ಕೊಟ್ಬಿಟ್ಟ, ಮೋದದ್ದು 100% ಕೊಟ್ಟ ಅವನು. ಅವನು ಕೋಟಿಯಲ್ಲಿ 1,000 ಕೊಟ್ಟರೆ ಎಷ್ಟು ಕೊಟ್ಟಾಗಾಯ್ತು? 0.00 something ಕೊಟ್ಟಾಗಾಯ್ತು, ಅದ್ರ ಅದು ಕೌಂಟ್ ಆಗೋದಿಲ್ಲ. ಅದಕ್ಕೆ ಸುಧಾಮ ಅವಲಕ್ಕಿ ಕೊಟ್ಟಿದ್ದೆ, ಅದಕ್ಕೆ ಕೌಂಟ್ ಆಯ್ತು ಅಂದ್ರೆ ಇದ್ದಿದ್ದು ಅವಲಕ್ಕಿ ಹೋದೆ ಅಂದ ಕೃಷ್ಣ ಅರ್ಪಣೆ. ಅದಕ್ಕೆ ಎಷ್ಟು ಪುಣ್ಯ ಬಂತ ಆತನಿಗೆ? 1,000 ಸಮರ್ಪಣೆ ಮಾಡಿದ ಪುಣ್ಯ ಬಂತು. ನಾವೆಲ್ಲ ಇಟ್ಕೊಂಡು ದೇವರಿಗೆ ಆರಿಸಿ 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 ಹಳೆ ನೋಟು ಹಾಕಿದಾಗ ಎಷ್ಟು ಪುಣ್ಯ ಬರುತ್ತೆ ಅವನಿಗೆ? ಹೌದಲ್ಲ, ಹಾಕಿದ್ರೆ 10 ರೂಪಾಯಿ ನೋಟ್ ಆದ್ರೂ 100 ರೂಪಾಯಿ ನೋಟ್ ಆದ್ರೆ ಈಗ 1,000 ರೂಪಾಯಿ ಗೊತ್ತು, ಗೊತ್ತೇ ಆಗಿಬಿಟ್ಟಿದೆ. ಎಲ್ಲ 1,000 ರೂಪಾಯಿ ಆಗಿ ಶುರು ಆಗಿಬಿಟ್ಟಿದ್ರೆ ಕೆಲಸಕ್ಕೆ ಬರೋದಿಲ್ಲ ಅಂತೇಳಿ, ಅದಕ್ಕೆ ಕೆಲಸಕ್ಕೆ ಬರೋದು ದೇವ್ರು ಇಟ್ಕೊಳ್ಳಿ ಅಂತ ಅರ್ಥ. ಯಾರಿಗೆ? ಪಾತ್ರರಿಗೆ. ಅದೇ ಹೇಳಿ ಪಾತ್ರರಿಗೆ. ಇವನು ಕೊಡೋನು ಪಾತ್ರ ಆಗಿರ್ಬೇಕು. ಈ ಮತ್ತೆ ಕೊಡೋ ಯೋಗ್ಯನಾಗಿದ್ರು ಕಳ್ತರದ ಮಾಲ್ ಕೊಟ್ಟ ತಗೊಂಡು ಏನ್ ಮಾಡ್ತೀರಿ? ಹೋಗ್ತಾನೆ ಕಳ್ಳರು ದಾನ ಮಾಡಿದ್ರೆ ಏನು ಯಾರಿಗೆ ಪುಣ್ಯ ಬರುತ್ತೆ? ಅದ್ರಿಂದ ಅದಕ್ಕೆ ಒಂದು ಯೋಗ್ಯತೆ ಅವನಿರ್ಬೇಕು ಅಂತ ಮನುಸ್ಮೃತಿಯರು ಹೇಳ್ತಾರೆ. ಉಭೌತವನ ಅಭಿಜಾನೀತ, ಇಬ್ಬರಿಗೂ ಕೂಡ ಜ್ಞಾನ ಇರಬೇಕು. ಅದು ಸತ್ಪಾತ್ರ ಕೊಡ್ತೇನೆ ಸತ್ಪಾತ್ರ ಎಚ್ಚರಿಕೆ ಅವನಿಗೆ ಇರಬೇಕು. ಇವನು ಯೋಗ್ಯ ಸಂಪಾದ ತಗೊಳ್ಬೇಕು, ಇವನಿಗೆ ಎಚ್ಚರಿಕೆ ಇರಬೇಕು. ಇದ್ರ ಕೊಡೋದ್ರೆ ನೀವು ಕೊಟ್ಟರೆ ತಗೊಳ್ಳಿಲ್ಲ, ಕೃಷ್ಣ ಹೇಳಿಲ್ಲ ಬೇಕಾಗಿಲ್ಲ ಹೋಗುವಂತ ಆ ಥರ ಶಕ್ತಿ ಇರಬೇಕು. ನೀನು ಕೊಡೋದು ನಾನು ಸ್ವೀಕಾರ ಮಾಡೋದಿಲ್ಲ, ನೀನು ಯೋಗ್ಯ ಅಲ್ಲ ಅಂತ ನನಗೆ ಗೊತ್ತಿದೆ ಅಂತ ಹೇಳಿದ್ರೆ ಈ ಸಂಪಾದನೆ ಯೋಗ್ಯ ಸಂಪಾದನೆ ಅಲ್ಲ, ಅದಕ್ಕೆ ನಾನು ತಗೊಳ್ಳೋದಿಲ್ಲ ಅಂತ ಹೇಳೋದು ಧೈರ್ಯ ಬೇಕು ಅವರಿಗೆ, ಇಲ್ಲದವರ ಪ್ರಯೋಜನ ಇಲ್ಲ. ಅದೇ ರೀತಿ ಇನ್ನೊಬ್ರು ಯಾರು ಕೇಳಿ, ನಿಮಗೆ ನಾನು ಕೊಡೋದಿಲ್ಲ, ಅಲ್ಲಿಗೆ ಕೊಡ್ತೀನಿ. ಯಾಕೆಂದರೆ ನೀವು ಸತ್ಪಾತ್ರರಲ್ಲ ಅಂತ ಹೇಳೋದು ಕೆಪಾಸಿಟಿ ಇರಬೇಕು. ಸತ್ಪಾತ್ರರಲ್ಲ ಅದು ಆ ಒಂದು ವಿವೇಕ, ಎಲ್ಲರೂ ಕೊಡೋದು ವಿವೇಕ ಇಲ್ಲ ಅಂತ ಆಗುತ್ತೆ. ಬ್ಯಾಂಕ್ನಲ್ಲಿ ಇಡಬೇಕು ಎಷ್ಟು ಯೋಚನೆ ಮಾಡಿರ್ತಾನೆ, ಸುಮ್ಮನೆ ಇಟ್ಬಿಡ್ತಾನೆ ಬ್ಯಾಂಕ್ನಲ್ಲಿ ಇಡಬೇಕಾದ್ರೆ ಯೋಚನೆ ಮಾಡೋದಿಲ್ಲ. ಅಥವಾ ಇನ್ವೆಸ್ಟ್ಮೆಂಟ್ ಇದು, ದಾನ ಅಂದರೆ ಕೊಡೋದಲ್ಲ, ಏನದು ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ ಮಾಡ್ಬೇಕಾದ್ರೆ ಎಲ್ಲಿ ಕೊಡಬೇಕು? ಯಾವಾಗಲೂ ಪಾಪರಾಜ್ ಬ್ಯಾಂಕಿಗೆ ಯಾರು ಇಡಕ್ಕೆ ಹೋಗ್ತಾರೆ FDನ? ಪಾಪರಾಜ್ ಬ್ಯಾಂಕಿಗೆ ಯಾವ ಬ್ಯಾಂಕಿಗೆ ಇಡ್ತಾರೆ? ಹಾಗೆ ನಮ್ಮ 100 ಬ್ಯಾಂಚ್ ಇದೆ, 1,000 ಬ್ಯಾಂಚ್ ಇದೆ ಹೇಳಿ ಕೊಡೋಕೆ ಕೊಡ್ತಾನೆ ಅವನು, ಯಾಕೆ ನಮಗೆ ಗ್ಯಾರಂಟಿ ಇದೆ ಅಂತ ಅಷ್ಟೇ. ಆ ಅರ್ಥದಲ್ಲಿ ಯೋಚನೆ ಮಾಡಿದರೆ ಅರ್ಥ ಆಗುತ್ತೆ, ಇಲ್ಲದೋದ್ರಲ್ಲ. ಕೆಲವು ದಾನ ಬಡವರಿಗೆ ಕೊಡಬೇಕು, ಹುಡುಕಿ ಹುಡುಕಿ ಕೊಡಬೇಕು. ಕೆಲವು ದಾನ, ಕೆಲವು ದಾನ ಬಡವರಿಗೆ ಅಂತಿಲ್ಲ, ಅದನ್ನು ತಗೊಳ್ಳೋ ಸಾಮರ್ಥ್ಯ ಅವನಿಗಿರಬೇಕು. ಇಲ್ಲದವ್ರ ಉಪಯೋಗ ಇಲ್ಲ. ಎಲಿಜಿಬಿಲಿಟಿ ಇಲ್ಲದೆ ಹೋದರೆ ಕೊಟ್ಟು ಪ್ರಯೋಜನ ಇಲ್ಲ. ಅದಕ್ಕೆ ಅನ್ನ ನೀರು ಕೊಡೋದಕ್ಕೆ ಏನು ನೋಡಬೇಕಾಗಿಲ್ಲ. ಏನಾಡೋದು ಬಟ್ ಅನ್ನ ಅಂದ್ರೆ ಅನ್ನ, ನೀರು ಅಂದ್ರೆ ನೀರು, ಪ್ರಶ್ನೆ. ಉಳಿದಕ್ಕೆಲ್ಲ ಅರ್ಹತೆ ಕೇಳಬೇಕು, ಬೇರೆ ಏನೂ ಇಲ್ಲ. ಅದು ಅದು ಅವರವರೇ ಕೊಡ್ಕೊಂಡ್ಬಿಡ್ತಾರೆ ಎಷ್ಟೋ ಸರ್ತೆ. ಇವ್ರು ಅವ್ರಿಗೆ ಇವರು ಇರ್ತೇವೆ ಅಂದ್ರೆ ಆಳೆ ಅವರು ಮುಗಿದೋಯ್ತಾನಿಗೆ. ಅದೇ ತಪ್ಪದು, ನಾಳೆ ಅವನು ಕಟ್ಟ. ಆ ರೀತಿ ಮಾಡೋದ್ರಿಂದ ಪುಣ್ಯ ಬರೋದೇ ಇಲ್ಲ, ಎಕ್ಸ್ಚೇಂಜ್ ಅನಂತರ ಕಥೆ ಬರೋದಿಲ್ಲ. ಅಕ್ಕ ತಂಗಿ ಇಬ್ಬರು ಪಾನಕ ಬರ್ಕೊಡ್ತೀವ್ರಿ, ಅವ್ರಿಗೆ ಅಕ್ಕ ತಂಗಿ ತಂಗಿ ಅಕ್ಕಗೆ 2 ಸರೋವರ ನೋಡ್ತಾನೆ. ಈ ಸರೋವರ ಅಲ್ಲಿಗೆ, ಆ ಸರೋವರ ಇರೋಗೆ. ಇಲ್ಲಿ ಹೊರಗೆ ಹೋಗಿ ಯಾರು ಕುಡಿತಾನೆ ಉಪಯೋಗಿಸ್ತಾ ಇಲ್ಲ ಅದನ್ನ, ಯಾಕೆಂದ್ರೆ ಬೇರೆಯವರು ಕೊಟ್ಟೇ ಇಲ್ಲ ಅವರು. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ.